ओम महालक्ष्मी नमो नारायणाय नमः वासुदेवाय नमः श्रीहरिये नमः श्रीकृष्णाय नमः हरिकथा शुक्लाम्बरं विष्णुं शशिवर्णं चतुर्भुजं प्रसन्नवदनं ध्यायेत् सर्वे विघ्नोपशान्ति वक्रतुण्ड महाकाय सूर्यकोरसमप्रभा निर्विघ्नं कुरु मे देव सर्वकार्येषु सर्वदा श्रीमत्कृष्णपदाम्बोजवांसं कौपुङ्गं श्रीमद्विद्या प्रसन्नाब्धिं गुरुं वन्दे निरन्तरम् जलदेष्टनिभाकारं जगदीश्वरसुन्दरचेतनविख्यातं जगन्नाथगुरुं भजे मोहदुःखादूरं तं लोलेष्णोष्मत्पादाभ्य षट्पादं मोहनाय गुरुं भजे गोपालपादाभ्यं पापादिपरिहारं गोपालदासं विजयं गोपालहरिदर्शनं अज्ञानचमुच्छेदबुद्धिसम्पत्प्रदायकं विज्ञानविवलं शान्तविद्यार्थगुरुं भजे मन्मनोभीतवृतं सर्वाभीतफलप्रदं पुरन्दरगुरुं वन्दे दासश्रेष्ठं दयानिधि मे विष्णोपदस्थितगौरार्थस्वान्त्यध्वान्तनिवारकः श्रीसत्यसन्दसूर्यो यं भासतान्नो उदम्बरे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपोविद्याविरक्तादिसत्यलोकाकरानुहं वागीराजगुरून् वन्दे हयग्रीवदया श्रियान् अर्थिकल्पतिकल्पोऽयं प्रत्यर्चिदलिकेसरि व्यासतीर्थगुरुर्भूयादस्मैतार्थसिद्धे तं वन्दे नरसिंहतीर्थनिलयं श्रीव्यासनात्पूजितं ध्यायन्तं मनसा नृसिंहचरणं श्रीपादराजं गुरुं चित्रैपदिष्टि गम्भीरैर्वाक्यैर्मानैरखण्डितैः गुरुभावं विन्दयन्ते भाति श्रीजयतीर्थवाक् भवत्येदनभावादेडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वशिषेधत्तां सन्निधिं मानसे च बुद्धिर्बलं यशोधैर्यं निर्भयत्वम् अरोगत अजाड्यम् अत्पटुत्वञ्च हनुमस्मरणात् भवेत् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापाम्य सरसिदिनिलये सरोजहस्ते धवलचरां शिवकन्दमाल्यशोभे भगवति हरिवल्लभे मनोज्ञे त्रिभुवनभूतिकरी प्रसीदमह्यम् ॐ योऽन्तप्रविश्य मम वाचि मां पुत्रां सन्देवैक्तिखिलशक्तिधरस्त्वदाम्न अन्यांसहस्तचरणश्रवणत्वगादि प्राणान्नमो भगवते पुरुषाय शुभ्यम् ॐ दैत्यहविचिन्त्य सर्वदेवैकवन्द्यः परमगुर्वभीष्टा वाप्तिदसज्जनानां निखिलगुणगणार्दो नित्यनिर्मुक्तदोषः सरसिदने नोऽसौ श्रीपतिर्मानदो नः ॐ हयग्रीव हयग्रीव हयग्रीवेद्योधे तस्य निःसरते वाणी जनुकन्या प्रवाहवत् ॐ जयत्यजो खण्डगुणोर्मण्डलस्तदोहितो ज्ञानमरीचिमानि स्वभक्तहर्तोच्च तमोरिहन्त व्यासावतारो हृदात्मभक्तः ॐ जयत्यजो क्षीणसुखात्मीयम्ब स्वैश्वर्यकान्ति प्रदस्तदोहितः भक्तसन्तापदुरिच्चहन्ता रामावतारो हरीशचन्द्रमः ॐ जयच्च शङ्काम्बुफलाम्बुपुरो गुणोच्चरत्नाकरात्मयि भव सदा सदात्मज्ञनदीबलपि कृष्णावतारो विवेकसागरः ॐ कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः सततगणनाथसिद्ध्यनीव कार्यदयि मतिप्रेरिसोऽ पार्वतीदेवीयो मुकुतिपथके मनवीव मखरुद्रदेवरो हरिभगुतिदाय कलु भारतीदेवीयो युगुतिशास्त्रगळल्लि मनज सम्भवनरसि सत्कर्मगळ नडेसि सुज्ञानमचयित्तु प्रतिपालिसु अनम्म भवमाननो चित्तदलि आनन्द सुखवनीवळु रम भगुत जनरुडय नम्म पुरन्दर विठल सतत इवरुळु निन्तु ई कृतिय नडेसुवनु सतत गणनाथ ओम हरिकथामृतसार ಗುರುಗಳ ಕರುಣದಿಂದ ಪರಿತು ಕೇಳುವೆ ಪರಮ ಭಗವದ್ ಭಕ್ತ ಇದನಾದರದಿ ಕೇಳುವುದು ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ಬೀಂದ್ರ ಭವೀಂದ್ರ ಮುಖ ವಿನೂತಾವ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನರಸಿಂಹನಿ ನಮಿತೆ ಕರುಣಿ ಪುದಿಮಗಿ ಮಂಗಳ ಹರಿಕಥಾಮೃತಸಾರ ರಚನೆಯ ಹಿನ್ನೆಲೆ ಸ್ವಲ್ಪ ತಿಳಿಸಿದ್ದಾರೆ. ಅವಶ್ಯಕತೆ ಇತ್ತೆ ಅಂತ ಒಂದು ಪ್ರಶ್ನೆ. ಪುರಂದರದಾಸರ 475,000 ದೇವರಾಮರು, ಅದಾದ್ಮೇಲೆ ಮತ್ತೆ ಒಂದು 100 ವರ್ಷ ವಿಜಯದಾಸರು ಉಳಿದ 25,000, ಆಮೇಲೆ ಅವರ ಶಿಷ್ಯರಾದ ಗೋಪಾಲದಾಸರು ಅವರು ಬೇಕಾದಷ್ಟು ದೇವರನ್ನಾಗಲು ಮಾಡಿದ್ದಾರೆ. ಇಷ್ಟೆಲ್ಲ ಒಂದು ಸಾಹಿತ್ಯ ಇರುವವಾಗ ಹರಿಕಥಾಮೃತಸಾರ ರಚನೆ ಏನು ಒಂದು ಗ್ರಂಥ ರಚನೆಯ ಚಾಪಲ್ಯವೇ ಅಥವಾ ನಿಜವಾಗ್ಲೂ ಅವಶ್ಯಕತೆ ಇತ್ತೆ ಅಂತಕ್ಕಂಥದ್ದು ಅಂತ ತಿಳ್ಕೊಂಡು. ಅವಶ್ಯಕತೆ ಇತ್ತು, ಯಾಕಿತ್ತು ಅವಶ್ಯಕತೆ ಅಂತಂದ್ರೆ, ಪುರಂದರದಾಸರು ಯದ್ಯಪಿ ನಾರದು ವಿಷ್ಣು ಸೇವಾರ್ಥ ವಾಯುವಾವೇಶ ಇರೋದಿಲ್ಲ, ವಾಯುದೇವರು ಆವೇಶದಿಂದ ಹುಟ್ಟಿರ್ತಕ್ಕಂತಹ ಸಾಕ್ಷಾತ್ ನಾರದರು ಯಾರೋ ಹೇಳಿದ್ದೆಲ್ಲ ನಾರದ ಪುರಾಣ ವಾಕ್ಯ ಅಂದ ಮೇಲೆ ಅಂಥವ್ರು 475,000 ದೇವರಾಮ ರಚನೆ ಮಾಡಿದ್ರು. ಆದರೂ ಅದೆಲ್ಲ ತಿರಸ್ಕೃತವಾಗುತ್ತೆ ಒಂದು ವರ್ಗದಿಂದ. ಯಾಕೆ ಅಂದ್ರೆ ಶನಿವಾರ 40 ವರ್ಷ ಕೇವಲ ಹಣ ಸಂಪಾದನೆಯಲ್ಲಿ ಆಸಕ್ತಿ, ವಿಜಯನಗರಕ್ಕೆ ಹೋದ್ರೆ ವ್ಯಾಸರಾಯರನ್ನ ನೋಡಿದ್ರೆ ದುಡ್ಡು ಕೊಡಬೇಕಾಗ್ತಿ ಅಂತಕ್ಕಂತಹ ಲೋಭದಿಂದ ವಾಪಸ್ ಬರ್ತಾ ಇದ್ದಂತಹ ವ್ಯಕ್ತಿ, ಹಣ ಸಂಪಾದನೆಯಲ್ಲಿ ಇರುವ ಆಸಕ್ತಿ ವಿದ್ಯಾಭ್ಯಾಸ ಇಲ್ಲೇ ಇಲ್ಲ, ಏನೇನೇನೇನಿಲ್ಲ. ಆದ್ದರಿಂದ ಆಮೇಲೆ 40 ವರ್ಷವಾದ ಮೇಲೆ ವೈರಾಗ್ಯ ಬಂತು. ವೈರಾಗ್ಯ ಬಂದ ಮೇಲೆ ಅಪರೋಕ್ಷ ಜ್ಞಾನವಾಯಿತಂತೆ ಅಂತೆ ಕಂತೆ ಅಂದ ಮೇಲೆ ಅವರು ಶಾಸ್ತ್ರಾಧ್ಯಯನ ಮಾಡಿಲ್ಲವಾದ್ದರಿಂದ ಶಾಸ್ತ್ರಜನ್ಯ ಜ್ಞಾನವಲ್ಲ ಇದು. ಅದಕ್ಕೋಸ್ಕರವಾಗಿ ಶಾಸ್ತ್ರಜನ್ಯ ಜ್ಞಾನವಲ್ಲದಾದ್ದರಿಂದ ಇದು ಸ್ವೀಕಾರಾರ್ಹವಲ್ಲ. ಯದ್ಯಪಿ ವ್ಯಾಸರಾಯರು ಪುರಂದರ ಉಪನಿಷತ್ತು ಅಂತ ಕರೆದು ಸರ್ವಮೂಲ ಗ್ರಂಥಗಳು ಜೊತೆಗಿಟ್ಟು ಪೂಜೆ ಮಾಡಿದಂತಾರೆ, ಭಗವಂತನ ಮಹಿಮೆಗಳನ್ನು ಕೊಂಡಾಡ್ತಕ್ಕಂತಹದ್ದು ಪುರಂದರ ಉಪನಿಷತ್ತು ಅಂತ ಕರೆದು. ವ್ಯಾಸರಾಯರು ಬದುಕಿರುವವರೆಗೂ ಅವರಿಗೆ ಬೇಕಾದಷ್ಟು ಗೌರವಿತ್ತು. ವ್ಯಾಸರಾಯರು ಬೃಂದಾವನ ಆದ ಮೇಲೆ ಪುರಂದರದಾಸರು ತಾವು ಪರಲೋಕ ಯಾತ್ರ ಮಾಡಿದ ಮೇಲೆ ಅವೆಲ್ಲೂ ನಾಶವಾಗ. ಯಾಕೆಂದ್ರೆ ಇವೆಲ್ಲ ಇತ್ತು ಅಂದ್ರೆ ತಮ್ಮ ಪ್ರತಿಷ್ಠೆಗೆ ಭಂಗ ಬಂತೆ ಅಂತ ತಿಳ್ಕೊಂಡು ತಾವೆಲ್ಲ ನಾಶ ಮಾಡಿದ್ರು. ಮುಸಲ್ಮಾನರ ದಾಳಿಗಳು ಹೋದ್ದಲ್ಲ, ಏನೆಲ್ಲ ಮಾತ್ಸರ್ಯ ಗ್ರಸ್ತರಿಂದ ನಾಶವಾದದ್ದು ಅಂತ ಧಾರಾಳವಾಗಿ ಹೇಳ್ಬೋದು. ಈ ರೀತಿಯಾಗಿ ಯಾಕೆ ಕಾರಣ ಏನು? ಅವರು ಶಾಸ್ತ್ರಾಧ್ಯಯನ ಮಾಡಿಲ್ಲ, ಶಾಸ್ತ್ರಜನ್ಯ ಜ್ಞಾನವಲ್ಲ, ಆದ್ದರಿಂದ ಅದು ಶಾಸ್ತ್ರಕ್ಕೆ ಅನುಸೃತವಾದ ಜ್ಞಾನವಲ್ಲ ಅಂತಕ್ಕಂತಹ ಒಂದು ಕಾರಣದಿಂದ ಅದೆಲ್ಲೂ ಧ್ಯಾನ ಮಾಡಿಬಿಟ್ಟು ಒಂದು ವರ್ಗ ಆಯ್ತು. ಮಧ್ಯೆ ಒಂದು 100 ವರ್ಷ ಜಾಮ ಅದಾದ್ಮೇಲೆ ಮತ್ತೆ ಅವರ ಮಗನೇ ಮಧ್ವಮತಿಯೇನೆ ಪುರಂದರದಾಸರ ಆಜ್ಞೆಯಿಂದ ಇನ್ನು 25,000 ಮಾಡಬೇಕು 5 ಲಕ್ಷಕ್ಕೆ ಅಂತ ತಿಳ್ಕೊಂಡು ಅವರ ಆಜ್ಞೆಯಿಂದ ಅವತಾರ ಮಾಡಿದ್ರು ವಿಜಯದಾಸರಾಗಿ. ವಿಜಯದಾಸರು ಅದೇ ವ್ಯವಸ್ಥೆ ಆಗಿದೆ. ಇವತ್ತೆಲ್ಲ ಕೆಲವು ಪುಸ್ತಕಗಳಲ್ಲಿ ಬರೀತಾ ಇದ್ದಾರೆ ಅವರೆಲ್ಲ ಶಾಸ್ತ್ರಾಧ್ಯಯನವಾಗಿತ್ತು ಹಾಗೆ ಹೀಗೆ ಅಂತ ಬರೀತಾ. ಇತಿಹಾಸವನ್ನು ತಿಳಿಸುವವರು ನಮ್ಮವರು ತುಂಬಾ ಗಟ್ಟಿಗಳು. ಶಾಸ್ತ್ರಾಧ್ಯಯನ ಮಾಡಿದ್ದಿದ್ರೆ ವಿಜಯದಾಸರಿಗೆ ಅವಮರ್ಯಾದೆ ಆಗ್ತಾನಿದ್ದಿಲ್ಲ. ಎಲ್ಲಿ ಹೋದ್ರು ಕೂಸಿಮಗದಾಸ ಅಂತಕ್ಕಂತಹ ಅವಮರ್ಯಾದೆ. ಆ ಅವಮರ್ಯಾದೆಯನ್ನು ತಾಳ್ಲಾರದೆ, ದಾರಿದ್ರವನ್ನು ತಾಳ್ಲಾರದೇನೆ ನಾನು ತಾಯಿ ಹೋಗ್ಬಿಟ್ಲು, ಇದ್ದ ಒಬ್ಬ ಮಗ ಹೋದ, ನಾನು ಯಾರಿಗೋಸ್ಕರ ಬದುಕಿರಬೇಕು, ಹೆಂಡತಿದ್ದಾರೆ ಅಂತ ತಿಳ್ಕೊಂಡು ತಾವು ಕಾಶಿಗೆ ಹೋಗಿ ಮಣಿಕರ್ಣಿಕ ಘಾಟ್ನಲ್ಲಿ ಬಿದ್ದರೆ ಆತ್ಮಹತ್ಯಾ ದೋಷ ಬರಲ್ಲ ಅಂತ ತಿಳ್ಕೊಂಡು ಅಲ್ಲಿ ಹೋಗಿದ್ದಾರೆ. ಪಾಪ ದಾಸಪ್ಪ ಆವಾಗ ಮಾರನೇ ದಿವಸ ಬೆಳಿಗ್ಗೆ ಬೀಳ್ಬೇಕು, ರಾತ್ರಿ ಸ್ವಪ್ನದಲ್ಲಿ ಬಂದ ಸ್ವಾಮಿ ಪುರಂದರದಾಸರೂಪದಿಂದ ಬಂದು ಗಂಗಾ ನದಿ ಆ ಕಡೆ ವ್ಯಾಸಕಾಶಿ ಕರ್ಕೊಂಡು ಹೋಗಿ ಸ್ವಪ್ನದಲ್ಲಿ ನಾಲಿಗೆ ಮೇಲೆ ವಿಜಯ ಅಂತ ಬಂದ. ಬೆಳಿಗ್ಗೆ ಎದ್ದು ಕೂತಾರೆ ದಾಸಪ್ಪಗೆ ಆತ್ಮಹತ್ಯೆ ಮಾಡ್ಕೋಬೇಕೆಂಬ ಬುದ್ಧಿ ಹೋಗದೆ ನೂರಾರು ಜನ ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ. ಆಗಲೇ ಎಂದು ನಿನ್ನ ಒಲಿಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರ. ಅವ್ರಿಗೆ ಆಶ್ಚರ್ಯ ಆಗಲಿ, ಒಂದು ದಿವಸ ಒಂದು 10 ರೂಪಾಯಿ ಒಟ್ಟಿಗೆ ನೋಡಿದ್ದಿಲ್ಲ, ಒಂದು ಹೊಸ ಬತ್ತಿ ಇಲ್ಲ, ವರ್ಷಕ್ಕೊಂದು ಹಳೆ ಬತ್ತಿ ಜೀರ್ಣ ಮಲಿನ ವಸ್ತ್ರ ಕಾಣದ ಮನುಜೆಗೆ ಊರ್ನ ವಿಚಿತ್ರ ವಸನ ಅಂದ್ರೆ ವಿಜಯದಾಸರು ಅವರೇ ಸುಳ್ಳು ಹೇಳಲ್ಲ ಅವರು. ಆದ್ರಿಂದ ಈ ರೀತಿ ಇರೋದ್ರಿಂದ ಆಗ ಅವರಿಗೆ ಒಂದು ದಿವಸ ಹೆದರಿಕೆ ಆಯ್ತು. ನಮಸ್ಕಾರ ಮಾಡ್ತಾ ಇದ್ದಾರೆ ಎಂದ ಎಲ್ಲಿ ಹೋದ್ರು ಅವಮರ್ಯಾದಿ ನಮಸ್ಕಾರ ಸುದ್ದಿಯೇ ಇಲ್ಲ ಅಂತಹದ್ದು. ಎಲ್ಲಾರು ಬಂದು ನಮಸ್ಕಾರ ಮಾಡ್ತಾರೆ, ಹೆದರಿಕೆ ಆಯ್ತು ಪಾಪ ದಾಸಪ್ಪಗೆ. ಏನಪ್ಪ ಯಾರೋ ಪ್ರಸಿದ್ಧರು ಬರ್ತಾರೆ ಅವರೇ ನಾನು ಅಂತ ತಿಳ್ಕೊಂಡು ಪರಪಾಟಿನಿಂದ ಮಾಡ್ತಾ ಇದ್ದಾರೋ ಏನು, ನಾಳೆ ನನ್ನ ನಿಜ ಸ್ವರೂಪ ಗೊತ್ತಾದ್ರೆ ಅವಮರ್ಯಾದಾಗ್ತಿ ಅಂತ ತಿಳ್ಕೊಂಡು ಕೇಳಿ. ಏನಪ್ಪ ಯಾರಿಗಿದು ನಿಮ್ಗೆ ಸ್ವರೂಪ ಯಾಕೆ ಅವರಿಗೆ ಗೊತ್ತಿಲ್ಲ, ದಾಸಪ್ಪ ಯಾರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಅವರು ಯಾರು ಅನ್ನೋದು ದಾಸಪ್ಪಗೆ ಗೊತ್ತಿಲ್ಲ. 10 ಜನಗಳಲ್ಲಿ ನಿಂತ್ಕೊಂಡು ಭಗವಂತ ಪ್ರೇರಣೆ ಮಾಡ್ತಾರೆ, ಕಿವಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನ. ಆದಂತ ವಿಜಯದಾಸರು ಸ್ವಾಮಿ ಇದು ನಿನ್ನ ಅನುಗ್ರಹ ಸ್ವಾಮಿ, ಇದು ನನ್ನ ಸೆಲ್ಫ್ ಎಫರ್ಟ್ ಅಲ್ಲ, ಯಾಕೆ ಇಷ್ಟು ಜನಗಳು ಬಂದು ಗೌರವ ಮಾಡ್ತಾ ಇದ್ದಂತೆ. ಹೌದು ನಾವತ್ತು ನಾ ಹಿಂದೆ ನಿಮ್ದ ಪುಣ್ಯ ಮಾಡಿದ್ನೋ ಅದನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಕರ್ಮ ಜಡ, ಜಡವಾದ ಕರ್ಮ ಫಲ ಕೊಡ್ಲಿಕ್ಕೆ ಸಮರ್ಥವಲ್ಲೇ ಅಲ್ಲ. ಆದ್ರಿಂದ ದ್ರವ್ಯಂ ಕರ್ಮಚ ಕಾಲಚ ಸ್ವಭಾವ ಜೀವಯೇವ ಅಂತ ಹೇಳಿದ್ದಾರೆ. ಆದ್ರೆ ಈ ರೀತಿ ಇರೋದ್ರಿಂದ ನನ್ನ ಪುಣ್ಯ ಕಾರಣ ಅಲ್ಲ ಸ್ವಾಮಿ, ನಿನ್ನ ಅನುಗ್ರಹ. ಯಾಕಲ್ಲ ಅಂತ ನಿಂದಂತ ಒಪ್ತಿಯೋ ಅಂತಂದ್ರೆ, ಹೌದು ನಂದಂತೂ ಒಪ್ಪಿರ್ತೀನಿ ನಿಮ್ಮ ಬಲವಂತಕ್ಕೆ, ಆದ್ರೆ ನಾನು ಇದುವರೆಗೆ ಯಾಕೆ ಕಷ್ಟಪಟ್ಟೆ? ನಾನು ನಂದೇ ಆಗಿದ್ದಿದ್ರೆ ನಾನು ಕಷ್ಟಪಡೋ ಅವಶ್ಯಕತೆ ಇದ್ದಿಲ್ಲ. ಈಗ ಬ್ಯಾಂಕಿನ ದುಡ್ಡು ಇಟ್ಕೊಂಡು ಯಾರನ್ನು ಉಪವಾಸ ಇರ್ತಾರೆ, ಹೋಗ್ತಾರೆ ಡ್ರಾ ಮಾಡ್ಕೋತಾರೆ ತರ್ತಾರೆ ಭೋಜನ ಮಾಡ್ತಾರೆ, ಅಲ್ಲೂ ಇಲ್ಲದೆ ಹೋದ್ರೆ ನಿರ್ವಾಗಿಲ್ಲ. ಹಾಗೆ ನಂದೇ ಆಗಿದ್ದ ಪಕ್ಷದಲ್ಲಿ ನಾನು ಇಷ್ಟು ದಿವಸ ಕಷ್ಟಪಡ್ತೆ, ಇದು ನಂದಲ್ಲ, ಇದು ನಿನ್ನ ಅನುಗ್ರಹ, ಇದು ತಿಳ್ಕೋಬೇಕಾದ್ನು. ಆದ್ದರಿಂದ ಈ ರೀತಿಯಾಗಿ ಆಮೇಲೆ ಎಲ್ಲ ನಿಮಗೆ ಸ್ವಾಮಿ. ಇಷ್ಟೆಲ್ಲ ಆದ್ಮೇಲೆ ಬಂದು ಬಂದ್ಮೇಲೆ ಅಪರೋಕ್ಷ ಜ್ಞಾನ ರಾತ್ರಿಯೇ ವೇದವ್ಯಾಸದೇವರ ಅನುಗ್ರಹದಿಂದ ಆಗೋಗಿದೆ. ಅಪರು ಅವರೇನು ಹೊಸ್ತಾಗಬೇಕಾಗಿಲ್ಲ, ತಿರೋಧಾನವಾಗಿತ್ತೆ ಅದು ಪ್ರಕಟ ಮಾಡಿಬಿಡ್ತಾನೆ ಇಷ್ಟೇ ದೇವರು. ನಮಗಾದ್ರೂ ಹೊಸ್ತಾಗಬೇಕಷ್ಟೇ ಹೊರತು ಅವರೆಲ್ಲ ಜಾತಾಪರೋಕ್ಷಗಳವರು ತಿರೋಧಾನವಾಗಿರ್ತದೆ. ಆದ್ದರಿಂದ ಈ ರೀತಿ ಇರುವಾಗ ಬಂದರು. ಬಂದ ಮೇಲೆ ಪುರಂದರದಾಸರ ಆಜ್ಞೆಯಿಂದ ಬೇಕಾದಷ್ಟು ದೇವರನ್ನ ಮಾಡಿದ್ರು. ಅದಕ್ಕೂ ಇದೇ ಅವಸ್ಥೆ ಬಂತು. ಪುರಂದರದಾಸರಿಗೆ ಬಂತು. ಅದೇ ಅವಸ್ಥೆ ಇವರು ಶಾಸ್ತ್ರಾಧ್ಯಯನವಾಗಿಲ್ಲವಾದ್ದರಿಂದ ಶಾಸ್ತ್ರಜನ್ಯ ಜ್ಞಾನವಲ್ಲ ಇದು, ಕೇವಲ ಅಪರೋಕ್ಷ ಜ್ಞಾನ ಅಂತ ಅವರು ಶಿಷ್ಯರು ಹೇಳ್ತಾರೆ ಅಷ್ಟೇ ಹೊರತು ಇದು ಶಾಸ್ತ್ರಜನ್ಯ ಜ್ಞಾನವಲ್ಲ, ಸ್ವೀಕಾರ ಮಾಡಬಾರದು ಅಂತಕ್ಕಂತಹ ಒಂದು ಪ್ರಬಲವಾದ ಪ್ರತಿರೋಧ ಅವರದೇ ಮೆಜಾರಿಟಿ ಜಾಸ್ತಿ ಇರೋದ್ರಿಂದ ಆಗಲೂ ಪ್ರತಿಬಂಧಕವಾಗುತ್ತೆ. ಅದಾದ್ರೆ ಇನ್ನು ಗೋಪಾಲದಾಸರು ಅವ್ರದ್ದು ಅಷ್ಟೇ ಪಾಪ, ಅವ್ರದ್ದು ಅಷ್ಟೇ, ಅವ್ರ ತಾಯಿ ಕಣ ಬಿಚ್ಚೆ ಬೇಡಿ ಮಕ್ಕಳು ದೊಡ್ಡವನು ಮಾಡಿ, ನಾಲ್ಕು ಜನ ಗಂಡಸ ಮಕ್ಕಳು ಪಾಪ ಕಣ ಬಿಚ್ಚೆಯನ್ನು ಬೇಡಿ ದೊಡ್ಡವನು ಮಾಡಿದ್ರು. ಯಾರೋ ಧರ್ಮಾತ್ಮರು ಧರ್ಮೋಪದೇನ ಮಾಡಿದ್ರು ಭಾಗಣ್ಣಿಗೆ, ಯಾರೋ ಒಬ್ಬರು ಹಳ್ಳಿ ಉಪಾಧ್ಯಾಯರು ನಾಲ್ಕು ಅಕ್ಷರ ಕಲಿಸಿಕೊಟ್ಟರು. ಆಮೇಲೆ ಯಾವ ಉಪನಯನವಾದ ಮೇಲೆ ಎರಡು ವರ್ಷ ಅತ್ಯಂತ ನಿಷ್ಠೆಯಿಂದ ಗಾಯತ್ರಿ ಮತ್ತು ಪರಿಶ್ಚರಣ ಮಾಡಿ ಸಿದ್ಧಿ ಆಗುತ್ತೆ. ಸಿದ್ಧಿ ಆಗ್ತಿರ್ಲಿಕ್ಕೇನೆ ಗಾಯತ್ರಿಯ ಫಲ ಏನು ಇನ್ನೊಬ್ಬರ ಮನಸ್ಸಿನಾಗಿರೋ ನಮಗೆ ಗೊತ್ತಾಗುತ್ತೆ. ನಾವು ನಿಜವಾಗೂ ಸರಿಯಾದ ಗಾಯತ್ರಿ ಜಪ ಮಾಡಿದ್ದೆ ಧಿಯೋ ಯೋನ ಪ್ರಚೋದಯಾತ್ ಅಂತಕ್ಕಂಥದ್ದು, ನನ್ನ ಬುದ್ಧಿಯನ್ನು ಪ್ರಚೋದನೆ ಮಾಡುವನು ಅವನು ಕೇಳಿ ಬಂದವರು ಬುದ್ಧಿ ಅವನೇ ಪ್ರಚೋದನೆ ಮಾಡ್ತಾ ಇದ್ದಾನೆ ಅಂದ್ರೆ ನಾನು ಇವನ ಬಗ್ಗೆ ಯೋಚನೆ ಮಾಡುತ್ತದೆ ಅದು ನನ್ನ ಮನಸ್ಸಿನಲ್ಲಿ ಹೊಳಿಲಿಬೇಕು. ಇಲ್ಲಿ ಮಾಡಿದ್ರೆ ಇಂಟರ್ನೆಟ್ನಾಗ ಅಲ್ಲಿ ಹಾಗೆ ಹೋಗ್ತಾರೆ ಹಾಗೆ ಹೋಗಿ, ಇದು ಗಾಯತ್ರಿ ಮಂತ್ರದ ಮಹಾ ಸಾಮರ್ಥ್ಯ. ಅದಕ್ಕೆ ಒಂದು ಕಲಿಯುಗದಲ್ಲಿ ಎಲ್ಲಾ ಮಂತ್ರಗಳು ವೀರ್ಯ ಕಳ್ಕೊಂಡಿದ್ದರು ಗಾಯತ್ರಿ ಮಾತ್ರ ಕಳ್ಕೊಂಡಿಲ್ಲ, ಇನ್ನೂ ಅದಕ್ಕೆ ಶಕ್ತಿ ಇದ್ದೇ ಅದೇ, ಅದು ನಾವು ತಗೊಂಬೋ ಶಕ್ತಿ ನಮಗೆ ನಚ್ಚ ಗಾಯತ್ರಿ. ಆದ್ದರಿಂದ ಗಾಯತ್ರಿ ಪರಿಶ್ಚರಣೆಯಿಂದ ಹಾಗೇನಾಗೋಗ್ತು ಸಿದ್ಧಿ ಆಗೋಯ್ತು. ಅವರೇನಾದ್ರು ಭವಿಷ್ಯ ಹೇಳಲಿಕ್ಕೆ ಶುರು ಮಾಡುತ್ತೆ, ಅದೊಂದು ದಾರಿದ್ರ ಪಾಪ ಕಳಬಿಚ್ಚೆಯಿಂದ ಏನು ಬೇಕಾದಷ್ಟು ನೂರಾರು ಸಾವಿರಾರು ರೂಪಾಯಿ ಬರ್ಲಿಕ್ಕೆ ಖರ್ಚು ಬರ್ತು, ಬೇಕಾದಷ್ಟು ದುಡ್ಡು ಬರ್ಲಿಕ್ಕೆ ಖರ್ಚು ಬರ್ತು ಅಷ್ಟೇ. ಆ ಭವಿಷ್ಯ ಹೇಳಲಿಕ್ಕೆ ಶುರು ಮಾಡಿದ್ಮೇಲೆ ಇನ್ನು ಅಧ್ಯಯನ ಎಲ್ಲಿ ಬಂತು? ಅಧ್ಯಯನ ಇಲ್ಲೇ ಇಲ್ಲ. ಆಮೇಲೆ ವಿಜಯದಾಸನು ಅಯ್ಯೋ ಸತ್ಯತನ ಬಂದಿರುವ ಉದ್ದೇಶ ಬೇರೆ, ಆತ ಇರೋದು ಬೇರೆ. ಅದಕ್ಕೆ ಜನಸ್ಯ ಕೃಷ್ಣ ದಿವಕಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಕ್ಕಿಸಸ್ಯ ಅನುಗ್ರಹ ಏ ಚರಂತಿನೂನು ಭೂತಾನಿ ಭವ್ಯಾನಿ ಜನಾರ್ದನಸ್ಯ ಅಂತ ವಿದರೆ ಹೇಳುತ್ತಾನೆ ಮೈತ್ರೇ ಎಂದಿಗೆ. ಆದ್ದರಿಂದ ಈ ರೀತಿ ಯೋಗ್ಯ ಚರಿತ್ರೆ ಬಂದಿದ್ದಾನೆ, ಇದನ್ನು ಉದ್ಧಾರ ಮಾಡಬೇಕಾದ ನಮ್ಮ ಕರ್ತವ್ಯ ಅಂತ ಅವರೇನು ಕರೆದಿದ್ದಿಲ್ಲ, ಗೋಪಾಲದಾಸರೇನು ಕರೆದಿದ್ದಿಲ್ಲ, ಹಾಗಣ್ಣ ವಿಜಯದಾಸರು ತಾವೇ ಹೋಗಿದ್ದಾರೆ. ಆದರೆ ಏನು ಗುಡಿಯವರು ಸಂಕಾಪುರದೊಳಗೆ ಭವಿಷ್ಯ ಹೇಳ್ಕೋತ ಕೂತಿದ್ದಾರೆ, ನೂರಾರು ಜನ ಕೂತಿದ್ದಾರೆ. ವಿಜಯದಾಸರೋದೆ ಹೇಳಲಿಲ್ಲ ಬರ್ರಿ ಅಲ್ಲಿದೆ. ಆಮೇಲೆ ಭಾಗಣ್ಣ ಈ ಅಂದೆ ಮುಚ್ಚು ಸಾಕು, ಇಷ್ಟೇ ಇನ್ನೇನು ಬೇರೆ ಮಾತಾಡಲಿಲ್ಲ ಅಷ್ಟೇ ಸಾಕು. ಕಿಂಪಸು ಪೂರ್ವದೇಹೆ ಅಂತಕ್ಕಂಥದ್ದು ಅವರಿಗೆ ಹೇಗೆ ಪೂರ್ವ ಜನ್ಮದ ಸ್ಮೃತಿ ಬಂತು, ಈ ಅಂಗಡಿ ಮುಚ್ಚು ಸಾಕು ಅಂದಿದ್ದೇನೆ ಭಾಗಣ್ಣಿಗೆ ಎಲ್ಲ ಒಂದು ಸ್ಮೃತಿ ಬಂದಿತ್ತು. ಬಂದು ನಮಸ್ಕಾರ ಆಯ್ತು, ನನ್ನ ಉದ್ಧಾರ ಮಾಡಬೇಕು ಆಯ್ತಂದ್ರೆ ಗೋಪಾಲ ಅಂತ ಲಂಕಿತ ಕೊಟ್ಟರು. ಅವರು ಬೇಕಾದಷ್ಟು ದೇವರನ್ನ ಮಾಡಿದ್ದಾರೆ, ಜೀವ ಕರ್ತೃತ್ವದ ಬಗ್ಗೆ ಗೋಪಾಲದಾಸನ ಮಾಡಲು ಸುಳಾದಿಗಳು ಇನ್ಯಾರು ಮಾಡಿಲ್ಲ. ಅವರು ಸುಳಾದಿಗಳೆಲ್ಲ ಜೀವನ ಏನೇನು ಇಲ್ಲ ಅಂತ ತಿಳಿಸುವುದಕ್ಕೋಸ್ಕರ ಹಚ್ಚಿದ್ದಾರೆ ಗೋಪಾಲದಾಸರು. ಇಷ್ಟೆಲ್ಲ ಆಯ್ತು, ಅವರು ಇದೇ ಅವಸ್ಥೆ ಆಯ್ತು. ಗೋಪಾಲದಾಸರು ಕೂಡ ಅಂದ ಏನು ಶಂಖದಿಂದ ಬಿದ್ದರೆ ತೀರ್ಥ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಆದ್ದರಿಂದ ವೇದಶಾಸ್ತ್ರ ಅಧ್ಯಯನ ಮಾಡಿದ್ರೆ ಮಾತ್ರ ಅವರಿಗೆ ಭಗವದ್ವಿಷಯವಾದ ಜ್ಞಾನ ಇಲ್ಲಿ ಹೌದು ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದು ಮೇಲ್ನೋಟಕ್ಕೆ ಸರಿ ಅಂತ ಅನಿಸ್ತೇವೆ, ಎಲ್ಲರೂ ಒಪ್ಪಿಡ್ತಾರೆ ಮೇಲ್ನೋಟಕ್ಕೆ ಸರಿ ಅನಿಸ್ತೇನೆ. ಆದ್ರೆ ಭಾಗವತ ಏಕಾಶ ಸ್ಕಂದ ವಾಕ್ಯಗಳಿಗೆ ಅದಕ್ಕೆ ಪ್ರತಿರೋಧವಾಗಿದ್ದಾರೆ. ಹೇಳ್ತಾರೆ ಶ್ರುತಶಾಸ್ತ್ರಾನುಸಾರೇಣ ಏಕಾಸ ಉದ್ಧವಗೀತೆ ಮಾತು, ಶ್ರುತಶಾಸ್ತ್ರಾನುಸಾರೇಣ ಯಾ ಶ್ರದ್ಧಾ ಪರಮಾತ್ಮನಿ ಸಾ ಸಾತ್ವಿಕಿ ತದನ್ಯ ಅನುಸಾರೇಣ ನಿರ್ಗುಣ ಅಂತ ಆಚಾರ ಕೃಷ್ಣ ಉದ್ಧವಗೀತೆಯೊಳಗೆ. ಶ್ರುತಶಾಸ್ತ್ರಾನುಸಾರೇಣ ಶಾಸ್ತ್ರಗಳನ್ನು ಕೇಳಿ ಅಲ್ಲಿ ಯಾ ಶ್ರದ್ಧಾ ಪರಮಾತ್ಮನಿ ನಿಜವಾದ ಶಾಸ್ತ್ರ ಜ್ಞಾನವಾಗಿದ್ದು ಪರಮಾತ್ಮನ ಶ್ರದ್ಧೆ ಇದ್ರೆ ಅದು ಸಾತ್ವಿಕ ಜ್ಞಾನ ಅಂದ ಅಲ್ಲಿ. ಆದರೆ ತದನ್ಯಪಿ ಶಾಸ್ತ್ರಾಧ್ಯಯನ ಮಾಡಿಲ್ಲ, ಶಾಸ್ತ್ರ ಶ್ರವಣವಾಗಿಲ್ಲ, ಅದು ಕಲುಷಿತವಾದ ಜ್ಞಾನವೇ, ಅದು ನಿರ್ಗುಣ ಜ್ಞಾನ ಅಂದ ಕೃಷ್ಣ. ನೋಡಿ, ಸಾತ್ವಿಕ ಜ್ಞಾನ ಬೇರೆ, ನಿರ್ಗುಣ ಜ್ಞಾನ ಬೇರೆ. ಸಾತ್ವಿಕ ಜ್ಞಾನಕ್ಕಿಂತಲೂ ನಿರ್ಗುಣ ಜ್ಞಾನ ಶ್ರೇಷ್ಠ. ಹೌದು, ಅದಕ್ಕಿದಕ್ಕೇನು ವ್ಯತ್ಯಾಸ ಅಂತಂದ್ರೆ, ಸಾತ್ವಿಕ ಜ್ಞಾನ ಬದಲಾಗಿಬಿಡ್ಬೋದು, ಪ್ರಬಲವಾದ ಪ್ರತಿರೋಧ ಬಂದಾಗ ಬದಲಾಗಿಬಿಡ್ಬೋದು, ಆದರೆ ನಿರ್ಗುಣ ಜ್ಞಾನ ಏನಿದೆ ಅದು ಬದಲಾಗಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಈ ಒಂದು ಉದಾಹರಣೆ ಕೊಟ್ಟರೆ, ಈ ಗಂಗಾ ನದಿಯ ನೀರು ತರ್ತೀವಿ, ಅಲ್ಲಿಂದ ಮಡೀಲಿ ತರ್ತೀವಿ ನಾವು, ಅದರ ಕೃಷ್ಣಾದಿಂದ ಇಟ್ಕೊಂಡು ತರ್ತೀವಿ. ಇಲ್ಲಿ ಯಾರೋ ಒಂದು ಗಿಡ್ಡಿ ಮುಟ್ಟಿಸು, ಮುಟ್ಟಿಲ್ಲಕ್ಕೇನೆ ಮೈಲಿಗೆ ಆಗ್ತೀವಿ, ಮೈಲಿ ಕಡೆ ಇಟ್ಕೊಂಡ್ರೆ ಗಂಗಾಕ್ಕೆ ಮೈಲಿನೇ ಇಲ್ಲ, ಸಾಲಿಗ್ರಾಮಕ್ಕೆ ಮೈಲಿ ಅದೇ ಇಲ್ಲ. ಅದು ಪರಮಾತ್ಮನ ಮೂರು ಪ್ರತಿಮೆಗಳು ಅಂತ ಹೇಳ್ತಾರೆ, ಕ್ಷೇತ್ರ ಪ್ರತಿಮ, ಶಿಲಾ ಪ್ರತಿಮ, ಆಮೇಲೆ ತೀರ್ಥ ಪ್ರತಿಮ. ತೀರ್ಥ ಪ್ರತಿಮಾನೇ ಗಂಗಾ ಸಯೇವ ದ್ರವರೂಪೇಣ ಗಂಗಾಂಬೋನ ಅತ್ರ ಸಂಸ್ಯ ಅಂತ ಹೇಳ್ತಾ ಇದ್ದಾರೆ. ಅಂದಾಗ ಮೈಲಿಯೇ ಇಲ್ಲ, ಅದು ನಮ್ಮ ಭ್ರಾಂತಿ ಇರಲಿ, ಅದು ಮೈಲಿಗೆ ಆಗ್ಬೋದು. ನೋಡಿ, ಲೋಕವನ್ನು ಪವಿತ್ರ ಮಾಡತಕ್ಕಂತಹ ಗಂಗಾ ನದಿ ಮೈಲಿಗೆ ಆಯ್ತು ಅಂತ ಅನ್ಬಿಟ್ಟಿವ. ಆದರೆ ತೆಂಗಿನಕಾಯಿ ಯಾರ್ಯಾರೋ ಮುಟ್ಟಿರ್ತಾರೆ, ಯಾರ್ಯಾರ ಕಾಯಿ ಇತ್ತಿತ್ತು ಅವ್ರು ಮುಟ್ಟಿರ್ತಾರೆ, ಯಾರ್ಯಾರೋ ಮುಚ್ಚಿಬಿಟ್ಟಿರ್ತಾರೆ. ಆ ತೆಂಗಿನಕಾಯಿ ನೀರು ಒಡೆದ ಮೇಲೂ
ಅದು ಮರಿ, ಅದಕ್ಕೆ ಮಜ್ಜಿಗೆ ಅಂತಕ್ಕಂಥದ್ದು ಇಲ್ಲೇ ಇಲ್ಲ. ಅದು ರುಚಿ ಬೇರೆ ಇರ್ಬೋದು, ಒಂದು ಸಿಹಿ ಇರ್ಬೋದು, ಒಂದು ಸಪ್ಪಿ ಇರ್ಬೋದು, ಒಂದು ಉಪ್ಪು ಇರ್ಬೋದು, ಆದ್ರೆ ಪಾವಿತ್ರತೆ ಬಗ್ಗೆ ಅದು ಶ್ರೇಷ್ಠ. ಹಾಗೆ ನಿರ್ಗುಣ ಜ್ಞಾನ ಅಂದ್ರೆ ಶಾಸ್ತ್ರಕ್ಕೆ ಅಶ್ರುತ್ವ ಪದ ಶ್ರುತ ಶಾಸ್ತ್ರ. ಆದ್ರಿಂದ ಈ ರೀತಿಯಾಗಿ ಶಾಸ್ತ್ರಕ್ಕೆ ಅನುಸೃತವಾದ ಜ್ಞಾನವಿದ್ದ ಪಕ್ಷದಲ್ಲಿ ಅದು ನಿರ್ಗುಣ. ನಿರ್ಗುಣ ಜ್ಞಾನ ಅಂದ್ರೆ ಏನು? ಜೀವನ ಸ್ವರೂಪಕ್ಕೆ ಅನುಸರಿಸಿ ಬಂದಿರತಕ್ಕಂಥ ಜ್ಞಾನ. ಅದಕ್ಕೆ ಬೇರೆ ಆ ತೆಂಗಿನಕಾಯಿ ನೀರು ಯಾಕೆ ಶುದ್ಧಿ ಅಂದ್ರೆ ಅದು ಬಾಹ್ಯ ಸ್ಪರ್ಶವಿಲ್ಲದೆ ಒಳಗಿನಿಂದ ಬಂದಿರ್ತದೆ. ಅದಕ್ಕೆ ಯಾರು ಇಂಜೆಕ್ಟ್ ಮಾಡಿರಲಿಲ್ಲ, ಅದಕ್ಕೆ ಬಾಹ್ಯ ಸ್ಪರ್ಶವಿಲ್ಲದೆ ಒಳಗಿನಿಂದ ನೀರು ಸಂಗ್ರಹವಾಗಿರ್ತದ. ಆದ್ರಿಂದ ಅದು ಒಡೆದ ಮೇಲೂ ಮಡಿನೆ. ಹಾಗೆ ಈ ಜ್ಞಾನ ಅಂತಕ್ಕಂಥದ್ದು ಬಾಹ್ಯ ಶಾಸ್ತ್ರ ಶ್ರವಣಾದಿಗಳಿಲ್ಲದೇನೆ ಸ್ವರೂಪ ಯೋಗ್ಯತೆಯನ್ನು ಅರಿತು ಜಯೋ ಯೋನಃ ಪ್ರಚೋದ್ಯ ಭಗವಂತ ಪ್ರಚೋದನೆ ಮಾಡಿದ್ದಾನಾದ್ರೆ ಅದು ವಿದ್ಯಾಜ್ಞಾನವಾದರೂ ಆಗಿರ್ಬೋದು, ಸಾತ್ವಿಕ ಜ್ಞಾನವೂ ಆಗಬೇಕು ಅಂತಕ್ಕಂಥ ಅಲ್ಲ. ಅದೇ ಹೇಳುದು ತೆಂಗಿನಕಾಯಿ ನೀರು ಸಿಹಿ ಆದರೂ ಆಗಿರ್ಬೋದು, ಉಪ್ಪಾದರೂ ಆಗಿರ್ಬೋದು, ಸಪ್ಪೆ ಆದ್ರೂ ಪಾವಿತ್ರತೆ ಹಾಗೆ. ಹಾಗೆ ಈ ವಿದ್ಯಾ ನಿರ್ಗುಣ ಜ್ಞಾನ ಅಂತಕ್ಕಂಥದ್ದು ಶ್ರುತ ಶಾಸ್ತ್ರಾನುಸಾರೇಣ ಯಾ ಶ್ರದ್ಧಾ ಪರಮಾತ್ಮಿ ಸಾ ಸಾತ್ವಿಕಿ ತದನ್ಯತಿ ಕೇಳಿಲ್ಲ ಅದೇ ನಿರ್ಗುಣ ಅಂದ. ಇದು ಒಂದು ಶ್ಲೋಕ. ಅಶ್ರುತ್ವಾಪಿ ಪ್ರಮಾಣವ್ಯ ವಾಸುದೇವೈಕ ಸಂಶಯ ಸನಿರ್ಗುಣೋ ಭಾಗವತ ಸಮುದ್ದಿಷ್ಟೋ ಮನುಷ್ಯ. ಇದು ಏಕಾಶ್ರದ್ಧವಾಗಿ ಅಶ್ರುತ್ವಾಪಿ ಪ್ರಮಾಣವ್ಯ ನಾವು ಪ್ರಮಾಣ ಗ್ರಂಥಗಳನ್ನು ಕೇಳಿಲ್ಲ. ವಾಸುದೇವೈಕ ಸಂಶಯ ಜಗನ್ನಾಥದಾಸ ಅದನ್ನು ಹೇಳ್ತಾ ಇದ್ರು. ವಾಸುದೇವ ಅಂದ್ರೆ ಯಾಕೆ ಪದವನ್ನು ಹೇಳಲು? ವಾಸನಾತ್ ವಾಸುದೇವೋಸಿ ವಾಸುದಂತೆ ಜಗತ್ರಿಯಂ ಅಂತ ಹೇಳಿದ್ದಾರೆ. ಸರ್ವ ವಸ್ತುಗಳಲ್ಲಿ ವಾಸುದೇವ ಶಬ್ದವಾಚ್ಯನಾದ ತಾನು ವ್ಯಾಪ್ತನಾಗಿದ್ದಾನೆ, ಅವನನ್ನ ಚಿಂತನೆ ಮಾಡತಕ್ಕಂಥದ್ದು ವಾಸುದೇವೈಕ ಸಂಶಯ. ಅವನು ನಿರ್ಗುಣ ಅಂತ ಆ ರೀತಿ ಬರಬೇಕಾ? ಸುಮ್ಮನೆ ಬರಲ್ಲ, ಕಂಡರೆ ಬಾರದು, ಕಲಿತರೆ ಬಾರದು. ಆದ್ರಿಂದ ಜನ್ಮಾಂತರ ಸಂಸ್ಕಾರ, ಜೀವನ ಯೋಗ್ಯತ ಇವುಗಳನ್ನು ನೋಡಿ ಪ್ರಕಟ ಮಾಡಿದ್ದಾನೆ ದೇವರು. ಆದ್ರಿಂದ ಅದಕ್ಕೆ ಶಾಸ್ತ್ರಾಧ್ಯಯನಾದಿಗಳು ಬೇಕಿಲ್ಲ. ಈ ರೀತಿ ಈ ಮೂರು ಜನಗಳ ಜ್ಞಾನ ಅರ್ಥಾತ್ ಪುರಂದರದಾಸರ ಜ್ಞಾನವೂ ಅರ್ಥಾತ್ತೇ, ವಿಜಯದಾಸರ ಜ್ಞಾನವೂ ಅರ್ಥಾತ್ತೇ, ಗೋಪಾಲದಾಸರ ಜ್ಞಾನವೂ ಅರ್ಥಾತ್ತೆ. ಆದ್ರೆ ನಾವು ಅದು ತಿರಸ್ಕಾರ ಮಾಡಿಬಿಟ್ಟು ಅದು ಜನ ನಂಬಿಬಿಟ್ಟು ಮೆಜಾರಿಟಿ ಇರ್ತಾದ್ರೂ ನಂಬಿಬಿಟ್ಟು ಪರಮಾತ್ಮ ನೋಡಿ. ಅಯ್ಯೋ, ಸಾಮಾನ್ಯ ಜನರ ಉದ್ಧಾರಕ್ಕೋಸ್ಕರವಾಗಿ ಮಹಾಮಹಾ ಪ್ರಮೇಯಗಳನ್ನ ಸಾಮಾನ್ಯವಾದ ಮಾತೃಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಎಲ್ಲಾ ಜನ ತಿಳ್ಕೊಂಡು ಉದ್ಧಾರ ಆಗಲಿ ಎಂಬ ಉದ್ದೇಶದಿಂದ ನಾವು ಇಷ್ಟು ಕಷ್ಟಪಟ್ಟೆ ಈ ರೀತಿ ಆಯ್ತು ಅಂತ ತಿಳ್ಕೊಂಡು ಹಾಗೇನ್ ಮಾಡಿದ? ಯಾವ ಕಾರಣಕ್ಕೆ ಡಿನೇ ಮಾಡಿದ್ರು? ಶಾಸ್ತ್ರಾಧ್ಯಯನ ಮಾಡಿಲ್ಲ, ಹಾಗೆ ಅಂಥದಿಂದಲೇ ಹೇಳಿಬಿಟ್ಟೆ ಹಾಗೆ ಅಂತ ತಿಳ್ಕೊಂಡು ಶ್ರೀನಿವಾಸಾಚಾರ್ಯ ನಾಸ್ಕೊಂಡು. ಯಾಕೆ? ಯೋಗ್ಯ ಚೇತನಾದ್ರಿಂದ ಶ್ರೀನಿವಾಸಾಚಾರ್ಯ ನಾಸ್ಕೊಂಡು ಅವರೇನು ಬಡ್ಬೆಟ್ಟಿಗೆ ಒಪ್ಪಲಿಲ್ಲ, ಅವರು ಕೂಸಿವದ ದಾಸ ಅಂದೋರೆ, ಅವರೇನು ಸಾಮಾನ್ಯ ಶ್ರೀನಿವಾಸಾಚಾರ್ಯ ಕೂಡ ವಿಜಯದಾಸರ ಬಗ್ಗೆ ಅಗೌರವ ಇದ್ದೇ ಇದ್ದವರು. ಅಂಥವ್ರಿಗೆ ನಾನಾ ರೀತಿ ಹಿಂಸೆ ಕೊಟ್ಟು ಕೊನೆಗೆ ವಿಜಯದಾಸರನ್ನು ಮೊರೆ ಹೊಂದು ಅಂತ ಹೇಳಿ ಗೋಪಾಲದಾಸರ ಹತ್ರ 40 ವರ್ಷ ಆಯು ಸ್ನಾನ ಮಾಡಿಸಿ ತಾವು ಇಂಥ ಗ್ರಂಥ ಮಂಡಳಿ ಅಂದಾಗ ಇಂಥ ಹರಿಕಥಾಮೃತ ಸ್ನಾನ ಗ್ರಂಥಕ್ಕೆ ನಾವು ಮೂರು ಜನಕ್ಕೆ ಕೃತಜ್ಞರಾಗಿರಬೇಕು. ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು. ಈ ರೀತಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಮುಂದೆ ಹೌದು, ವಿಜಯದಾಸರು ಗೋಪಾಲದಾಸರು ಯಾಕೆ 40 ವರ್ಷ ಆಯಿಸ್ಕೊಳಿಸಬೇಕಾಗಿತ್ತು? ತಾವೇ ಆಯಿಸ್ಕೊಡ್ಬೋದಾಗಿತ್ತಲ್ಲ. ಕಂಡೋರು ಮಕ್ಕಳ ಬಾವಿ ದಬ್ಬಿ ಆಳ ನೋಡೋದಕ್ಕೆ ಆಳ ಎಷ್ಟದೆ ಅಂತ ಇಲ್ಲ, ನಾವೆಗಿರ್ಬೇಕು ಇಲ್ಲ ನಮ್ಮ ಹುಡುಗನ ಯಾರನ್ನ ಇಳಿಸ್ಬೇಕು. ನಮ್ಮ ಹುಡುಗರು ಮುಳುಗೋದ್ರೆ ಗತಿ ಏನಂತ ಯಾವ್ದೋ ಹುಡುಗ ಹೋಗ್ತಾರೆ ಅವನ್ ತಗೊಂಡು ಬಾವಿ ದಬ್ಬಿದೆ, ಎಷ್ಟು ಅನ್ಯಾಯ. ಹಾಗೆ ತಾವು ಆವಿಸ್ಕೊಡೋದು ಬಿಟ್ಟು ಗೋಪಾಲದಾಸರ ಯಾಕೆ ಕೊಡಿಸ್ತೀರಿ ವಿಜಯದಾಸರು? ಮತ್ತೆ ಹಾಗಲ್ಲ, ನಮ್ದು ಋಷಿ ಜ್ಞಾನ, ಭೃಗು ಋಷಿಗಳು ಇವರು ಪಾಪ. ಆದ್ರಿಂದ ಭೃಗರು ನಮ್ದು ಋಷಿ ಜ್ಞಾನ, ಅದನ್ನು ತನ್ನ ತಿರಸ್ಕಾರ ಮಾಡಿತು. ಗೋಪಾಲದಾಸರು ಹಾಗಲ್ಲ, ತತ್ವಾಭಿಮಾನಿಗಳು, ಗಣಪತಿ ಆಗಿದ್ದಾನ. ಆದ್ರಿಂದ ದೇವತಾ ಸಂಬಂಧಿಯಾದ ಜ್ಞಾನ, ತತ್ವಾಭಿಮಾನಿ ಆಗಿದ್ದಾರೆ, ಆಕಾಶ ತತ್ವಕ್ಕೆ ಅಭಿಮಾನಿ ಆಗಿದ್ದಾರೆ, ಅದರಲ್ಲಿ ಎಲ್ಲವೂ ಉಂಟು. ಅದಕ್ಕೋಸ್ಕರವಾಗಿ ಮುಂದೆ ಜಗನ್ನಾಥದಾಸರ ಆಯುಸ್ಸಿನಲ್ಲಿ ಅವರು ಎಲ್ಲೂ ಗೋಪಾಲದಾಸರ ಅನುಗ್ರಹವೇ ಅವರ ಆಯುಸ್ಸಿನದೇ ಕೆಲಸ. ಆದ್ರಿಂದ ಆ ರೀತಿಯಾದ ದೇವತಾ ಸಂಬಂಧಿಯಾದ ಆಯುಸ್ಸಿನಿಂದ ಆದ ಗ್ರಂಥಾಂತನಾದ್ರೂ ಜನ ಒಪ್ಪುತ್ತಾರೆ ಏನು ಅಂತ ತಿಳ್ಕೊಂಡು ಎಷ್ಟು ಅನುಗ್ರಹ ನಮ್ಮ ಮೇಲೆ. ಸಜ್ಜನರು ಉದ್ಧಾರ ಆಗಬೇಕು ಅಂತಕ್ಕಂತಹ ಕಳಕಳಿ ಎಷ್ಟಿತ್ತು ಹಿಂದಿನವರಿಗೆ, ಈ ರೀತಿ ಅನುಗ್ರಹ ಮಾಡಿ ಆ ಕೋರಿಸಿದ್ದಾರೆ. ಇಂತಹ ಒಂದು ಕ್ಲಿಷ್ಟಕರವಾದ ಸನ್ನಿವೇಶದಲ್ಲಿ ಹರಿಕಥಾ ಪ್ರಸಾದ ರಚನೆಯಾಗಿ
ನಮೋಸ್ತು ತಾತುಕ ದೇವ
ವಿಷ್ಣು ಭಕ್ತಿ ಪರಾಯ ಇಷ್ಟೆಲ್ಲ ಆದ್ಮೇಲೆ ಏನೋ ಹೋಗ್ತು. ಹಾಗಾದ್ರೆ ಜಗನ್ನಾಥದಾಸು ಹರಿಕಥಾ ಹೋಗ್ಲ, ಅವರಿಗಾದ್ರೂ ಬಿತ್ತೆ ಇದ್ದು ಇಲ್ಲ, ಅವರು ಬೈರಿ ಅದು. ಆಮೇಲೆ ವಿಜಯದಾಸರು ನಂಬಿ ಕಲ್ಲು ಸುಬ್ಬಣ್ಣಾಚಾರ್ ಅಂತ ಸುಧಾ ಪಾಚಿತ್ರಿ ಕೆಟ್ಟೋದ್ರು, ಜಗನ್ನಾಥದಾಸ್ ಅಂತ ಸುಧಾ ಪಾಚಿತ್ರಿ ಕೆಟ್ಟೋದ್ರು. ಒಂದು ನಿಜವಾದ ಉದ್ಧಾರ ಆದವರು ಅವರು. ಗಾಳಿ ಬಂದಾಗ ತೂರಿಕೋ, ಎಲ್ಲರೂ ತೂರಿಕೊಳ್ಳಿಕ್ಕಾಗಲ್ಲ, ಯಾರು ಸಜ್ಜನರೋ ಅವ್ರಿಗೆ ಅವಕಾಶ ಕೊಟ್ಟು ಉದ್ಧಾರ ಮಾಡ್ತಾನೆ ದೇವರು. ಸಾಕ್ಷಾತ್ ಆಚಾರ್ಯರೇ ವೇದ ವಾಯುದೇವರು ಅವತಾರ ಮಾಡಿದ್ರೆ ನೀವು ಬರ್ರಿ ನೀವು ಬರ್ರಿ ಅಂತ ಎಲ್ಲಾರನ್ನು ಕರೆದ್ರೇನೋರು. ಯಾರು ಯೋಗ್ಯರು ಅವರು ತಮ್ಮ ತತ್ವ ಉಪದೇಶ ಮಾಡಿದ್ರೆ ಹೊತ್ತು ಎಲ್ಲರಿಗೂ ಉಪದೇಶ ಮಾಡಬೇಕು ಅಂತ ತಿಳ್ಕೊಂಡು ಮಾಡಲಿಲ್ಲ ಆಚಾರ ಕೂಡ.
ರಾಮಚಂದ್ರ ಸಮಯ
ಅಂತ ಯಾರು ಹೋದ್ರು ಮನುಷ್ಯ ಒಬ್ಬರು ಹೋದ್ರು ಹಾಗೆ ಹೀಗಾಗೋದು. ಅದು ಇಂಥ ಒಂದು ಸನ್ನಿವೇಶದಲ್ಲಿ ಇಂಥ ಹರಿತಾಮೃತ ರಚನೆ ಆಗಿದೆ. ಹಾಗಾದರೆ ಈ ರಚನೆ ಹಿನ್ನೆಲೆಯೇ ಇಷ್ಟಿದ್ದೆ, ಇವರು ಏನು ವಿಷಯ ಹೇಳಿದ್ದಾರೆ ಅಂತಕ್ಕಂಥ ಒಂದು ಸ್ವಲ್ಪ ಇಲ್ಲಿ ಪ್ರಾರಂಭದಲ್ಲಿ ಅದು ಟೈಟ್ಲೇ ಕೊಟ್ಟಿದ್ದಾರೆ ಹರಿಕಥೆ ಅಂತ. ಹರಿಕಥೆ ಅಂದ್ರೆ ಸಾಮಾನ್ಯವಾಗಿ ನಮಗೆ ಕಥಾ ಕಾಲಕ್ಷೇಪ ಅಂತ ತಿಳ್ಕೊಂಡ್ಬಿಡ್ತೀವಿ ನಾವು. ಕಾಲಿ ಗೆಜ್ಜೆ ಕಟ್ಟಿಕೊಂಡು ನಾನಾ ರೀತಿಯಲ್ಲಿ ಹಾಸ್ಯಗಳನ್ನು ಮಾಡ್ಕೋತಾ ಕುಣ್ಕೋತಾ ನಾವು ಮಾಡ್ತೀವಿ ಹರಿಕಥೆ ಅಂತ. ನಮಗೆ ಇದುವರೆಗೂ ಅದೇ ಗಮನದಲ್ಲೇ ಇದೆ. ಆದ್ರೆ ಈ ಹರಿಕಥೆ ಆಗಲ್ಲ, ಹರಿಯ ಕಥೆಯನ್ನೇ ಹೇಳ್ತಾ ಇದ್ದೀವಿ ನಾವು. ಅದಕ್ಕೋಸ್ಕರ ಎಸ್ಮಿನ್ ವಿಜ್ಞಾತೆ ಸರ್ವಂ ವಿಜ್ಞಾನಂ ಭವತಿ ಅಂತ ಬೇರೆ ಹೇಳ್ತಾರೆ. ಯಾವುದನ್ನ ತಿಳಿದುಕೊಳ್ಳುವುದರಿಂದ ಎಲ್ಲವನ್ನೂ ತಿಳ್ಕೊಂಡಂತೆ ಆಗ್ತದೆ, ಅದು ಹರಿಕಥೆ ಅಂದ್ರೆ. ನಾವಿನ್ನು ಬೇರೆ ತಿಳ್ಕೋಬೇಕಾದಿಲ್ಲ. ಹರಿಕಥೆ ಎಂಬ ಪದವನ್ನು ಸರಿಯಾಗಿ ತಿಳ್ಕೊಂಡ್ಬಿಡ್ತು ಅಂತಂದ್ರೆ ದೇವರಲ್ಲಿ ಭಕ್ತಿ ತಾನಾಗಿ ಬಂತು. ಭಕ್ತಿ ಬಂತು ಮೂಲೇ ಹುಟ್ಟಿ ಇನ್ಯಾವ ಬೇಕಿಲ್ಲ. ನಾವು ಸಕಲ ಸಾಧನೆಗಳು ಭಕ್ತಿ ಹುಟ್ಟುವುದಕ್ಕೋಸ್ಕರವಾಗಿ. ಆ ಭಕ್ತಿ ಹುಟ್ಟಬೇಕಾದ್ರೆ ಆತನ ಜ್ಞಾನವಾಗುತ್ತೆ, ಸ್ನೇಹ ಮಾಡಬೇಕಾದ್ರೆ ಅವರಿಂದ ನಾವು ಜ್ಞಾನವಾಗಬೇಕು. ಅದಕ್ಕೋಸ್ಕರ ಆ ಹರಿಕಥೆ ಎಂಬುದು ಒಂದೇ ಸಾ. ಹರಿ ಅಂದ್ರೆ ಯಾರು ಅದನ್ನ ನೇರವಾಗಿ ಹೇಳಿಲ್ಲ, ಬಿಂಬ ಅಂತ ಅಷ್ಟೆ. ಹರಿ ಅಂದ್ರೆ ಎಲ್ಲರಿಗೂ ಅಂತರ್ಯಾಮಿಯಾಗಿರ್ತಕ್ಕಂಥವನು, ಅವನಿಗೆ ಹರಿ ಅಂತ ತಿಳ್ಕೊಂಡು ಹೆಸರು. ಅವನಿಗೆ ಬಿಂಬ ಅಂತಲೂ ಅಂತಾರೆ. ಆ ಬಿಂಬನಿಗೆ ಹರಿ ಅಂತ ತಿಳ್ಕೊಂಡು ಅದಕ್ಕೋಸ್ಕರವಾಗಿ ಅಂಥ ಬಿಂಬಜ್ಞಾನವೇವ ಸಂಸಾರಾತ್ಮೋಚಕ ತೇನವಿನ ಮುಕ್ತಿ ಸರ್ವತಾನುಭವತಿ. ಬಿಂಬಜ್ಞಾನದಿಂದಲೇ ಮೋಕ್ಷ, ಇನ್ಯಾವುದರಿಂದಲೂ ಮೋಕ್ಷವಾಗದ ಅಂತ ತಿಳ್ಕೊಂಡು ಆತ ವಿಷ್ಣು ತೀರ್ಥರ ಮಾತು. ಇನ್ನ ಬೃಹದಾರಣ್ಯಕ ಭಾಷೆಯಲ್ಲಿ ಆಚಾರ್ಯರು ಹೇಳ್ತಾರೆ, ಸೌಹೃದಿಷ್ಠಿತ ಸ್ವನಿಯಾಮಕಂ ಭಗವದ್ ರೂಪಂ ಉಪಾಸ್ಯೈವ ಮೋಕ್ಷೋ ಭವತಿ ಅಂತ ಆಚಾರ ಬೃಹದಾರಣ್ಯಕ ಭಾಷ್ಯದಲ್ಲಿ. ನಮ್ಮ ಹೃದಯದಲ್ಲಿ ನಮಗೆ ನಿಯಾಮಕನಾಗಿರ್ತಕ್ಕಂಥ ನಾ ಆ ಬಿಂಬನನ್ನ ಉಪಾಸನೆ ಮಾಡೇ ನಾವು ಮೋಕ್ಷಕ್ಕೆ ಹೋಗಬೇಕು, ಬೇರೆ ಮಾರ್ಗವೇ ಇಲ್ಲ ಅಂತ ತಿಳ್ಕೊಂಡು ಆಚಾರ್ಯರು ಹೇಳ್ತಾರೆ. ಹೌದು, ಬಿಂಬನ ಉಪಾಸನೆಗೆ ನಮ್ಮ ರೂಪವೇ ಗೊತ್ತಿಲ್ಲಲ್ಲ. ಯಾವ ರೂಪ ಅಂತ ನಾವು ಉಪಾಸನೆ, ಈಗ ನಾವು ಉಪಾಸನೆ ಮಾಡಬೇಕಾದ್ರೆ ಈಗ ರಾಮರೂಪ, ಕೃಷ್ಣರೂಪ, ನೃಸಿಂಹರೂಪ ಇಂತಿಂತ ಮಂತ್ರ ಜಪ ಮಾಡಬೇಕಾದ್ರೆ ನೃಸಿಂಹರೂಪ ಹೀಗದೆ, ಕೃಷ್ಣರೂಪ ಹೀಗದೆ ಅಂತ ಎಲ್ಲ ಒಂದೊಂದು ಧ್ಯಾನ ಶ್ಲೋಕ ಹೇಳಿದ್ದಾರೆ. ಈ ಬಿಂಬನ ಧ್ಯಾನ ಶ್ಲೋಕ ಎಂದು ಹೇಳಿಲ್ಲಲ್ಲ. ಯಾವ 72 ಮಹಾಮಂತ್ರದಲ್ಲಿಲ್ಲ, ಯಾವ್ದಾವುದಿರಲಿಲ್ಲ, ಹರಿಮಂತ್ರ ಅಂತಲೂ ಕೊಡೋದಿಲ್ಲ. ಅಂದ್ಮೇಲೆ ನಾವು ಹೇಗೆ ಮಾಡೋದು ನಾವು ಅಂದಾಗ ರೂಪ ಹೆಸರು ಏನು ಗೊತ್ತಿಲ್ಲದೆ ಇರ್ತಕ್ಕಂಥವನ್ನ ಉಪಾಸನೆ ಮಾಡು ಅಂತ ಹೇಳ್ತಿರಲ್ಲ, ಅದು ಸರಿಯೇ? ನಾವು ಉಪಾಸನೆ ಮಾಡಿದ್ರೆ ಅದು ಹೋಗ್ತದ ಅಂತಕ್ಕಂಥ ಒಂದು ಪ್ರಶ್ನೆ. ಹರಿ ನಮ್ಮ ರೂಪ ನಮಗೆ ಗೊತ್ತಿಲ್ಲ, ನಮ್ಮ ಮೇಲಿಂದೇ ನಮ್ಮ ರೂಪವಲ್ಲ. ಇದು ಈ ಜನ್ಮದಲ್ಲಿ ಕೊಟ್ಟ ಪಾರ್ಟ್, ಅಂಗಿ ತಂಬೋದಕ್ಕಿನ್ನ ಒಂದೊಂದು ಜನ್ಮದಲ್ಲಿ ಒಂದೊಂದು ಪಾರ್ಟ್ ಕೊಡ್ತಾ ಇದ್ದಾರೆ. ಜೀವನ ನಾಟಕ ಸುತ್ತ ಹಾರು, ಇದನ್ನು ಪ್ರತಿಯೊಬ್ಬ ಜೀವನದ್ದು ಇದೊಂದು ಜಗತ್ತು ಎಂಬುದು ಒಂದು ನಾಟಕ. ನಮ್ಮಿಂದನೂ ನಾಟಕವಾಡಿಸ್ತಾ ಇದ್ದಾನೆ, ತಾನೂ ನಾಟಕವಾಡ್ತಾ ಇದ್ದಾನೆ ಪರಮಾತ್ಮನು. ಹೌದು, ನಮ್ಮಿಂದ ಆಡಿಸೋ ಸ್ವಾಭಾವಿಕ, ಪರಮಾತ್ಮನು ನಾಟಕ ಆಡ್ತಾ ಇದ್ದಾನೆ ಅಂದ್ರೆ ತನ್ನ ಸ್ವರೂಪವನ್ನು ಆಚ್ಛಾದನೆ ಮಾಡಿಕೊಂಡು ಹಂದಿಯಲ್ಲಿ ಹಂದಿಯಂತೆ, ಕತ್ತೆಯಲ್ಲಿ ಕತ್ತೆಯಂತೆ, ನರಿಯಲ್ಲಿ ನರಿಯಂತೆ, ಇರುವೆಯಲ್ಲಿ ಇರುವೆಯಂತೆ, ಎಲ್ಲರಲ್ಲಿ ಆ ರೂಪ ಆ ನಾಮದಿಂದ ಇಟ್ಕೊಂಡು ಎಲ್ಲ ಕಾರ್ಯ ಮಾಡ್ತಾ ಇದ್ದಾನೆ. ಅಂದಾಗ ಎಲ್ಲಾ 84 ಲಕ್ಷ ಯೋನಿಗಳ ಕಾರ್ಯ ಯಾವುದು? ಭಗವಂತನ್ನೇ. ಆದ್ರೆ ಆ ತೊಡಸಿದ್ದಾನೆ. ಯಾವ್ಯಾವ ನಾಟಕದಲ್ಲಿ ಹೇಗೆಯ ಪಾತ್ರ ಮಾಡಬೇಕು, ಇಲ್ಲಿ ಡೈರೆಕ್ಟರು ನಮ್ಮ ಡೈರೆಕ್ಟ್ ಮಾಡ್ತಾರೆ. ಇಲ್ಲಿ ಭಗವಂತ ಇನ್ನೊಬ್ಬರು ಹೇಳೋದಿಲ್ಲ, ತಾನೇ ನಾಟಕವಾಗುತ್ತಾನೆ. ಇನ್ನೊಬ್ಬರು ಡೈರೆಕ್ಟರ್ ಮಾಡೋದೇ ಇಲ್ಲ, ಪ್ರತಿಯೊಬ್ಬರಿಗೂ ತತ್ ಸುಟ್ವಾ ತದೇವಾನು ಪ್ರಾವಿಸದೆ ಅಂತ ಹೇಳ್ತಾನೆ. ಸೃಷ್ಟಿ ಮಾಡ್ತಾನೆ, ಒಳಗ ಪ್ರವೇಶ ಮಾಡಿಬಿಡ್ತಾನೆ, ತಾನು ಅವರಂತೆ ನಡ್ಕೊಂಡ್ಬಿಡ್ತಾನೆ ಪರಮಾತ್ಮ. ಅಂದಾಗ ಅವಂದು ನಾಟಕ, ನಮ್ಮದೂ ನಾಟಕ. ಅಂದ್ರೆ ಅವನು ನಾಟಕ ಕಷ್ಟ ಪಾಪ ಯಾರಿಗೆ ನೋಡಿ, ಅಂಥ ಸ್ವರೂಪ ಅಚಿಂತ್ಯಾದ್ಭುತ ಶಕ್ತಿ ಉಳ್ಳವನು ಸಾಮಾನ್ಯರಂತೆ ತಾನು ಅವಶಿಸಿಗಿರ್ಬೇಕಾಗ್ತದೆ. ಇರುವೆ ಹೀಗೊಂದು ಸತ್ವಮೂರ್ತಿ ಮುಗಿದೋಯ್ತು, ಆನೆ ಹೋಗ್ತೇನೆ. ಅಂದಾಗ ಇಂಥ ಪರಮಾತ್ಮನು ತಾನೂ ನಾಟಕವಾಡ್ತಾ ಇದ್ದಾನೆ, ನಮ್ಮಿಂದಲೂ ನಾಟಕವಾಡಿಸ್ತಾ ಇದ್ದಾನೆ. ಆದ್ರಿಂದ ಇದು ಎಷ್ಟೆತ್ತಿ ಇದು ಪಾತ್ರ ಅಂತ ತಿಳ್ಕೋಬೇಕಂತ ಹೊರತು ಇದೇ ನನ್ನ ಒರಿಜಿನಲ್ ಲೈಫ್ ಅಲ್ಲ ಅಂತಕ್ಕಂಥ ಜ್ಞಾನ ಇದೆ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥ ಜನರೇ ಇಂಥ ಒಳಗಿರ್ತಕ್ಕಂಥ ಹರಿ ಬಿಂಬನಿಗೆ ಹರಿ ಅಂತ ತಿಳ್ಕೊಂಡು ಹೆಸರು. ಅದಕ್ಕೆ ನಾವು ಯಾವುದೇ ಕೆಲಸ ಮಾಡಲಿ ಹರಿಯೇ ನಮಃ ಅಂತೀವಿ, ಶ್ರೀ ಗುರುಭ್ಯೋ ನಮಃ, ಹರಿ ಓಂ ಅಂತೀವಿ. ಏನೇ ಮಾಡಬೇಕಾದ್ರೂ ಹರಿ ಶಬ್ದವನ್ನು ಉಚ್ಚಾರ ಮಾಡೇ ಮಾಡ್ತಾರೆ. ಆದ್ರೆ ಬಿಂಬ ಅಂತಂದು ಹೇಳಿಬಿಟ್ರೆ ನಮ್ಗಿನ್ನೂ ಜಾಸ್ತಿ ಭಕ್ತಿ ಬರ್ತದೆ. ಅದಕ್ಕೋಸ್ಕರವಾಗಿ ಅಂಥ ಬಿಂಬ. ಹೌದು, ರೂಪ ಗೊತ್ತಿಲ್ಲ, ನಾಮ ಗೊತ್ತಿಲ್ಲ, ನಾವು ಹೇಗೆ ಆ ಬಿಂಬನಿಗೆ ಏನ್ ಮಾಡುದು? ಸದಾ ಸಮರ್ಪಣೆ ಮಾಡ್ತೇವೆ ಬಿಂಬನಿ. ತಪಸ್ವಿನೋ ದಾನ ಪರಾಯಶಸ್ವಿನೋ ಮನಸ್ವಿನೋ ಮಂತ್ರ ವಿದಸ್ಸು ಮಂಗಳ ಕ್ಷೇಮಂ ನವೀಂದಂತಿ ವಿನಾಯಡಪ್ಪಣ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬಿಂಬನಿಗೆ ಸರ್ವ ಕಾಲದಲ್ಲೂ ಸಮರ್ಪಣೆ ಮಾಡ್ತೀವಿ. ಸರ್ವ ಕಾಲದಲ್ಲೂ ಕೂಡ ನಮ್ಮ ಸಮರ್ಪಣೆಗೆ ಬೆಳಗ್ಗೆ ದೇವರು ಪೂಜೆ ಮಾಡಿದ್ವಿ, ನೈವೇದ್ಯ ಮಾಡಿದ್ವಿ, ಮುಗಿದೇವರು ನಿನ್ನ ನಮ್ಮ ಜೀವನದ ಎಲ್ಲ ನಮ್ಮ ಬಿಂಬನಾದ ಶ್ರೀಹರಿಗೆ ಸಮರ್ಪಣೆ ಮಾಡುವುದು. ಯಾಕೆ ಅವನೇ ತಗೋತಾನೆ. ಆದ್ದರಿಂದ ಈ ರೀತಿ ನಮ್ಮ ಬಿಂಬನಿಗೆ ಸಮರ್ಪಣೆ ಮಾಡಬೇಕು. ಹೌದು, ರೂಪ ಗೊತ್ತಿಲ್ಲ, ಅಡ್ರೆಸ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನಾವು ಅವನಿಗೆ ಕೊಡ್ತೀವಲ್ಲ ಅದು ಹೋಗ್ತದ. ಒಂದು ಉದಾಹರಣೆ ಕೊಡಿಲ್ಲ, ನಾವು ಶ್ರಾದ್ದ ಮಾಡ್ತೀವಿ. ಶ್ರಾದ್ದ ಮಾಡುವಾಗ ತಂದೆ, ತಾತ, ಮುತ್ತಾತ ಅಥವಾ ತಾಯಿ, ಅಜ್ಜಿ, ಮುತ್ತಜ್ಜಿ, ತಂದೆಯನ್ನು ನೋಡಿರ್ತೀವಿ, ತಾತನ್ನು ನೋಡಿರ್ತೀವ ನಾವು, ಅಥವಾ ಮುತ್ತಾತನ್ನು ನೋಡಿರ್ತೀವ ನಾವು, ತಾತನ್ನು ನೋಡಿಲ್ಲ, ಮುತ್ತಾತನ್ನು ನೋಡಿಲ್ಲ, ಕೊಡ್ತಾ ಇದೀವೋ ಇಲ್ಲ ನಾವು, ಯಾಕೆ ಇದ್ದಾರೆ, ಇದ್ದ ಹಿಂದೆ. ಆದ್ದರಿಂದ ಅವರಿಂದ ನಮ್ಮ ತಂದೆ, ನಮ್ಮ ತಂದೆಯಿಂದ ನಾನು. ತಂದ ಮೇಲೆ ನಾನು ನೋಡದೆ ಇದ್ದಾಶ್ರ ಇಲ್ಲ ಅಂಬಾಗಿಲ್ಲ, ಇದ್ದರೆ ಅದಕ್ಕೋಸ್ಕರ ನಾವು ನೋಡದೆ ಹೋದ್ರು ನಮ್ಮ ತಾತ ಮುತ್ತಾತಂದರಿಗೆ ನಾವು ಹೇಗೆ ಶ್ರಾದ್ದಾದಿಗಳನ್ನು ಮಾಡಿ ಅವರ ಆಶೀರ್ವಾದವನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ, ಹಾಗೆ ಭಗವಂತನಷ್ಟು ನೋಡಬೇಕು ಅಂತಕ್ಕಂಥ ನಿಯಮವಿಲ್ಲ. ಬಿಂಬನಾಗಿದ್ದಾನೆ, ಬಿಂಬನಾಗಿದ್ದಾನಾದ್ದರಿಂದ ಅವನಿಗೆ ನಾವು ಸಮರ್ಪಣೆ ಮಾಡ್ತಿದ್ವು. ಸರ್ವಕಾಲದಲ್ಲೂ ಸಮರ್ಪಣೆ, ಬೆಳಗ್ಗೆ ಎದ್ದ ಮೇಲೆ ರಾತ್ರಿ ಮಲಗುವವರೆಗೂ ಆ ಬಿಂಬನಿಗೆ ನಾವು ಸಮರ್ಪಣೆ ಮಾಡ್ತಾನೇ ಇಲ್ಲ. ಅಂದ್ರೆ ಯಾವ ಸಮರ್ಪಣೆ? ನೋಡುವುದು, ಕೇಳುವುದು, ಉಂಬುವುದು, ಮಾತನಾಡುವುದು, ನಾವು ಏನೇನು ಕರ್ಮ ಮಾಡ್ತೀವಿ ಅದೆಲ್ಲೋ ಬಿಂಬನಾದ ಶ್ರೀಹರಿ ಸ್ವಾಮಿ ಇದು ನಿನ್ನ ಪೂಜಾ, ಇದು ನಿನ್ನ ಪೂಜಾ ಅಂತಕ್ಕಂತಹ ಸಮರ್ಪಣೆ ಮಾಡ್ತೇವೆ. ಸಮರ್ಪಣೆ ಮಾಡಬೇಕು, ಆ ಬಿಂಬನಿಗೆ ಯಾಕೆ ಸಮರ್ಪಣೆ ಮಾಡಬೇಕು? ಇನ್ನು ನಾವು ಹೊರಗೆ ನಮ್ಮ ಮನ ದೇವರು ಇರ್ತಾರೆ, ನಮ್ಮ ಕುಲ ದೇವರು ಇರ್ತಾರೆ, ಗ್ರಾಮ ದೇವತಾ ಇರ್ತಾರೆ, ಇಷ್ಟ ದೇವತಾ ಇರ್ತಾರೆ. ಹೊರಗಡೆ ಇರೋ ದೇವರನ್ನು ಬಿಟ್ಟು ಎಂದು ನೋಡದೇ ಇದ್ದ, ಕೇಳದೇ ಇದ್ದ, ನಾವು ಎಂದೂ ನೋಡದೇ ಇರ್ತಕ್ಕಂಥ ಆ ಬಿಂಬ ಎಲ್ಲಿದ್ದಾನೋ ಗೊತ್ತಿಲ್ಲ. ಆ ಬಿಂಬನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತೀರಲ್ಲ, ಯಾಕೆ ಸಮರ್ಪಣೆ ಮಾಡಬೇಕು? ನಾವು ಸಮರ್ಪಣೆ ಮಾಡಬೇಕಾದ್ರೆ ನಮಗೇನಾದರೂ ಪ್ರಯೋಜನ ಆಗಬೇಕು. ಈಗ ನಾವು ಯಾರಿಗನ್ನ ಏನಾದರೂ ಕೊಡಬೇಕಾಗಬೇಕು, ಆಗ ನಾವೇನು ಮಾಡ್ತೀವಿ, ಅವನಿಂದ ಪ್ರಯೋಜನವೇನಾಗ್ತದೆ ಅಂತ ಗಮನದಲ್ಲಿ ಇಟ್ಕೊಂಡು ಆಗ್ತೀವಿ. ಪ್ರಯೋಜನವನ್ನು ದಿಶ್ಯ ನಮಗೆ ಬರುತ್ತದೆ, ಪ್ರಯೋಜನವಿಲ್ಲದೆ ನಾವು ಒಬ್ಬರಿಗೆ ಒಂದು ಚೂರು ಉಪಕಾರ ಮಾಡಲ್ಲ ಅಂದಾಗ ಹಾಗೆ ಆ ಬಿಂಬರಿಂದ ನಮಗೇನು ಉಪಕಾರವಾಗ್ತಾರೆ, ಉಪಕಾರವಾಗ್ತಾರೆ, ನಾವು ಯಾಕೆ ಕೊಡಬೇಕು? ನಮ್ಮ ಲೋಕದಲ್ಲಿ ತಂದೆಯಿಂದ, ತಾಯಿಯಿಂದ, ಪತಿಯಿಂದ, ಪತ್ನಿಯಿಂದ, ಮಗನಿಂದ, ಜಡವಸ್ತುಗಳಿಂದ, ಮಿತ್ರರಿಂದ, ಇಷ್ಟು ಜನಗಳಿಂದ ಉಪಕಾರವಾಗ್ತಾರೆ. ಆ ಎಂದೆಂದು ನೋಡದೇ ಇದ್ದ ಎಲ್ಲೋ ಇರ್ತಕ್ಕಂಥ ನೀವು ಹೇಳ್ತೀರಿ ಬಿಂಬ, ಅವರಿಂದ ನಮಗೇನು ಪ್ರಯೋಜನವಾಗ್ತಾರೆ, ನಾವು ಯಾತಕ್ಕೆ ಸಮರ್ಪಣೆ ಮಾಡಬೇಕು ಅಂದಾಗ ಅದನ್ನು ತಿಳಿಸುವುದೇನೆ ಹರಿಕಥಾಮೃತ. ಕಥೆ ಅಂದ್ರೆ ಏನು? ಗುಣತ್ವ ಪ್ರತಿಪಾದಕ ವಾಗ್ಜಾಲ ಅಂತ ರಾಜ. ಕಥೆ ಅಂದ್ರೆ ಏನು? ಈ ಪ್ರಹ್ಲಾದ ಚರಿತ್ರೆ, ಧ್ರುವ ಚರಿತ್ರೆ, ಅಂಬರೀಷ ಅಂತ ಆ ಕಥೆ ಅಲ್ಲ, ಇದು ಗುಣತ್ವ ಪ್ರತಿಪಾದಕ ವಾಗ್ಜಾಲ. ಪ್ರತಿಯೊಂದು ವಸ್ತುವಿನಲ್ಲಿದ್ದು ಅದರದರ ಗುಣಗಳನ್ನು ಪ್ರಕಟ ಮಾಡತಕ್ಕಂತಹ ಒಂದು ವಾಕ್ಯದ ಸಮೂಹ ಇದೆ, ಅದಕ್ಕೆ ಕಥೆ. ಗುಣತ್ವ ಪ್ರತಿಭಾ ಅದೇ ಗುಣೋತ್ಕರ್ಷ ಜ್ಞಾನ ಅಂತ ಅರ್ಥ. ತಥಾದೃಶಿ ಪ್ರೀತಿ ರೀತ್ಯಸ್ಯ ವಿಷ್ಣು ಗುಣೋತ್ಕರ್ಷ ಜ್ಞಾನದಲ್ಲಿ ಯಾದೃಶಿ ಸಾಧನು. ಪರಮಾತ್ಮನಿಗೆ ಗುಣೋತ್ಕರ್ಷ ಜ್ಞಾನದಿಂದ ಆದಷ್ಟು ಪ್ರೀತಿ ಇನ್ಯಾವುದರಿಂದ ಆಗಲ್ಲ ಅಂತ ಅರ್ಥ. ವಿಷ್ಣು ಹೇಳಿದರು ಗುಣೋತ್ಕರ್ಷ ಜ್ಞಾನ ಇದು ಇದೊಂದು ಶಾಸ್ತ್ರ ಪ್ರಕ್ರಿಯೆ ಅಂತ ಹೇಳಿದ್ರು. ನಿಮ್ಗೆ ಅರ್ಥ ಆಗಲಿದಲ್ಲ ಅಂತ ಹೇಳ್ತೇನೆ. ಅವನು ಏ ಹಾಗೇನಿಲ್ಲ, ಒಬ್ಬ ಸಣ್ಣ ಹುಡುಗನು ಅನುಸಂಧಾನಕ್ಕೆ ತರುವ ಮನಸ್ಸಿಗೆ ಅರ್ಥವಾದ ಮೇಲೆ ಒಬ್ಬ ಸಣ್ಣ ಹುಡುಗನು ಇದನ್ನು ಅನುಸಂಧಾನಕ್ಕೆ ತಂದು ಉಪಾಸನೆ ಮಾಡಬಹುದು. ಅಂದ್ರೆ ಪ್ರತಿಯೊಂದು ವಸ್ತುವಿಗೂ ಒಂದು ಗುಣ ಉಂಟೇ ಉಂಟು, ಪ್ರತಿಯೊಂದು ವಸ್ತುವಿಗೂ ಒಂದು ಗುಣ ಇದ್ದೇ ಇದೆ. ಆ ಗುಣ ಪ್ರಕಟವಾಗಬೇಕಾದ್ರೆ ನೀನು ಒಳ ಹೊಕ್ಕರೆ ಉಂಟು, ಇಲ್ಲಿ ಹೋದ್ರೆ ಇಲ್ಲೇ ಇಲ್ಲ. ತದಂತರ ತತ್ರ ಸ್ಥಿತೋ ವಿಷ್ಣು ತತ್ರ ಶಕ್ತಿ ಪ್ರಬೋಧಯ ಏಕಏವ ಮಹಾಶಕ್ತಿ ಪುನತೇ ಸರ್ವಮಂಜಸ. ಮುಂದೆ ವ್ಯಾಪ್ತಿ ಸಂಖ್ಯೆಗೆ ಇದನ್ನು ವಿಸ್ತಾರವಾಗಿ ಇರ್ತಾ ಇದ್ದಾರೆ. ಒಂದು ಕಣ್ಣು ನೋಡಬೇಕಾದ್ರೆ ದೇವರು ಎತ್ತರೂ ಕುಂದಿದ್ದು ಕಣ್ಣು ನೋಡಿ ನಿನ್ನ ಅನುಭವಕ್ಕೆ ತಂದುಕೊಡ್ತಾ ಇದ್ದಾನೆ ಗೊತ್ತಿಲ್ಲ. ಒಂದು ಕಿವಿಯಿಂದ ಶಬ್ದ ಕೇಳಬೇಕಾದ್ರೆ ಎಷ್ಟರೂ ಕುಂದಿದ್ದು ನಿನ್ನ ಅನುಭವಕ್ಕೆ ತಂದುಕೊಡ್ತಾ ಇದ್ದೇನೆ ಗೊತ್ತಿಲ್ಲ. ಅಂದಾಗ ನಮ್ಮ ದೇಹದಿಂದ, ಪಂಚ ಜ್ಞಾನೇಂದ್ರಿಯಗಳಿಂದ, ಪಂಚ ಕರ್ಮೇಂದ್ರಿಯಗಳಿಂದ ಅನುಭವಿಸುವ ಎಲ್ಲವೂ ಅವನ ಅನುಭವಕ್ಕೆ ತಂದು ಕೊಟ್ಟರೆ ಉಂಟು, ಇಲ್ಲೋದು ಇಲ್ಲೇ ಇಲ್ಲ. ಅಂದಾಗ ಇವರೆಲ್ಲರಿಂದ ಒಂದೊಂದು ರೀತಿ ಉಪಕಾರ, ಆದರೆ ಭಗವಂತನಿಂದ ಎಷ್ಟು ರೀತಿ ಉಪಕಾರ. ಅಂದಾಗ ಇಷ್ಟು ರೀತಿಯಲ್ಲಿ ಉಪಕಾರ ಮಾಡುವ ಪ್ರಭು ನನ್ನ ಎಲ್ಲರಿಗೂ ಹಿತ. ಒಂದೊಂದು ರೀತಿ ಉಪಕಾರ ಮಾಡೋದು ಎಷ್ಟು ನಾವು ಮಜ್ಜಿ ಹಿಡಿತಾ ಇದ್ದೀವಿ. ಅಂದಾಗ ಭಗವಂತ ಎಲ್ಲಾರು ಜನಚೇತನದಲ್ಲಿದ್ದು ತಾನು ಇಷ್ಟು ಉಪಕಾರ ಮಾಡಿ ಒಮ್ಮೆಯಾದರೂ ಯೋಚನೆ ಆದರೂ ಮಾಡ್ತಿದ್ದೀವೋ? ಹೌದು, ದೇವರ ಬಗ್ಗೆ ದೇವರೇನ್ ಮಾಡ್ತಾನೋ, ನಾವು ಮಾಡಿದ್ರೆ ದೇವರು ಕೊಡ್ತಾನೆ, ಈ ದೇವರು ಮಾಡ್ತಾನೇನು ಅಂತ ಅಂತಾ ಇದ್ದೀವೋ ಹೊರತು ಅಲ್ಲಿ ಅದಕ್ಕೆ ಆಚಾರ ಬ್ರಹ್ಮಸೂತ್ರದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಹೇಳ್ಬಿಟ್ಟು ನಿನ್ನ ಉಪದೇಶವೆಲ್ಲ ಹೇಗಿರ್ಬೇಕು? ಕಥಪಥ ರೂಪದಲ್ಲ, ಜಗತ್ ಸತ್ಯತ್ವ ಮಿಥ್ಯಾತ್ವದಲ್ಲ, ಹೇಗಿರ್ಬೇಕು? ಶಾಸ್ತ್ರ ದುಷ್ಟಾತ್ ಉಪದೇಶವೋ ವಾಮದೇವತೆ ಅಂದ್ರೆ ಆಚಾರ ಬ್ರಹ್ಮಸೂತ್ರ ಮೊದಲನೇ ಅಧ್ಯಾಯ ಮೊದಲನೇ ಪಾದ. ನಿನ್ನ ಉಪದೇಶವನ್ನು ಶಾಸ್ತ್ರ ದೃಷ್ಟಿಯಿಂದ ಇರಲಿ, ಶಾಸ್ತ್ರಾಂತರಿಂದ ನಾವು ಪುಸ್ತಕ ಅಂತ ಹೇಳ್ಬಿಡ್ತೀವಿ ಸಾಮಾನ್ಯವಾಗಿ. ಋಗ್ಯ ದುಷ್ಟಾಮ ಅಥರ್ವಾಂಶ ಭಾರತ ಪಂಚರಾತ್ರಕ ಮೂಲ ರಾಮಾಯಣ ಚೈವ ಶಾಸ್ತ್ರ ನಿತ್ಯವಿಧಿ. ಆದರೆ ಅದನ್ನು ಹೇಳಲಿಲ್ಲ. ಮತ್ತೆ ಏನ್ ಹೇಳುದು? ಶಾಸ್ತ್ರ ಅಂತರ್ಯಾಮಿ ಅಂತ ಹೇಳುದು. ನಿನ್ನ ಉಪದೇಶವನ್ನು ಅಂತರ್ಯಾಮಿ ವಿಚ್ಛಾದಿಂದ ಇರಲಿ. ಸಂಮಿತ್ ಶಾಸ್ತ್ರಂ ಪರಂಪರಮಿತಿ ಆಚಾರ ಭಾಷ್ಯ. ಯಾರು ಶಾಸ್ತ್ರವನ್ನು ಚೆನ್ನಾಗಿ ತಿಳ್ಕೊತಾರೆ ಅವರಿಗೆ ಮೋಕ್ಷ. ಈಗ ನಾವೇನು ಹೇಳ್ತಿದ್ವಿ, ಯಾರು ಶಾಸ್ತ್ರ ಓದ್ತಾರೋ ಅವರಿಗೆ ಮೋಕ್ಷ, ಉಳಿದವರು ಮೋಕ್ಷವಿಲ್ಲ. ಹಾಗಲ್ಲ ಅರ್ಥ. ಯಾರು ಎಲ್ಲರಲ್ಲೂ ಅಂತರ್ಯಾಮಿಯಾದ ಪರಮಾತ್ಮನ ತಿಳ್ಕೊತಾರೆ ಅವರು ಅವರಿಗೆ ಮೋಕ್ಷವೇ ಹೊತ್ತರು, ಉಳಿಕೆಯವರಿಗೆ ಅಲ್ಲೇ ಅಲ್ಲ, ಉಳಿಕೆಯವರಿಗೆ ಅಲ್ಲೇ ಅಲ್ಲ. ಅದಕ್ಕೋಸ್ಕರವಾಗಿ ಶಾಸ್ತ್ರದೃಷ್ಟಿಯಾದ ಉಪದೇಶವೋ ವಾಮದೇವತೆ ಅಂತ ಅಂದಾಗ ನಿನ್ನ ಉಪದೇಶವನ್ನು ಭಗವಂತ ನೇರವಾಗಿ ಮೇಲೆ ತಂದೆ ತಾಯಿಗಳಂತೆ ಹೆಂಡತಿ ಮಕ್ಕಳಂತೆ ಒಂದು ಒಳಗಿನಂತೆ ಉಪಕಾರ ಮಾಡಲ್ಲ, ಎಲ್ಲರ ಒಳಹೊಕ್ಕು ತಾನು ಪ್ರೇರಣೆ ಮಾಡಿ ಆ ಅಧಿಷ್ಠಾನದಲ್ಲಿದ್ದು ನಮ್ಮ ಉಪಕಾರ ಮಾಡ್ತಾ ಇದ್ದಾನೆ ಅಂದಾಗ ನಮಗೆ ಎಷ್ಟು ರೀತಿಯಲ್ಲಿ ದೇವರು ಉಪಕಾರ, ಎಷ್ಟು ರೀತಿಯಲ್ಲಿ ದೇವರು ಉಪಕಾರ ಮಾಡಲು ನಾವು ಏನು ಕೊಡ್ತಾ ಇದ್ದೇವೆ ಅಂದ್ರೆ ಈಗ ಒಂದು ಥ್ಯಾಂಕ್ಸ್ ಕೂಡ ಇಲ್ಲ ಇನ್ನು. ಅಯ್ಯೋ ಬೇರೆ ದೇವರೇನ್ ಮಾಡ್ತಾನೆ, ಪ್ರಯತ್ನವೇ ಸಮಗ್ರತೋ ನಿಧಾಯ ಭೂತಿ ಮಾಡುವ. ದೇವರೇನ್ ಮಾಡ್ತೇನೆ ನಾವು ಮಾಡಿದೆ ಷಡ್ಬೈ ಮಾನುಷ್ಯ ಯಜ್ಞ ಸಪ್ತಮಂ ದೈವ ಚಿಂತನ, ಆರು ಮನುಷ್ಯ ಪ್ರಯತ್ನ ಏಳನೇ ದೈವ ಚಿಂತನ ಅಂತ. ನಮ್ಮದೇ ಇವೆಲ್ಲ ಮಿಥ್ಯಾಜ್ಞಾನಿಗಳ ಲಕ್ಷಣ ಅಂಬೋದು ಇದ್ದಾರೆ. ಈ ರೀತಿ ಹೇಳ್ತಕ್ಕಂಥವರು ಮಿಥ್ಯಾಜ್ಞಾನಿಗಳು ಅಂತ ಹೇಳ್ತಕ್ಕಂತಹ ಪುಣ್ಯಾತ್ಮರು ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂತಹ ಶಾಸ್ತ್ರ ಮಂತರ್ಯಾಮಿ. ಹೌದು, ಈ ಪ್ರಶ್ನೆ ಪ್ರಾರಂಭಕ್ಕೆ ರಾಯರು ತಗೊಂಡು ತತ್ವಪ್ರಕಾಶಿಗಾಗಿ ಭಾವಪ್ರಕಾಶವು ಭಾವದೀಪವನ್ನು ಬರೀತ. ಹೌದು, ಅಲ್ಲಿಂದ ಮುಂದೆ ಹೇಳಿದರು. ನಾವು ಹಿಂದಕ್ಕೆ ಯಾಕೆ ತಗೋಬೇಕು? ಅದನ್ನ ಮುಂದೆ ಬೇಕಾದ್ರೆ ನೋಡ್ಕೊಂಬಂತೆ ಇಲ್ಲಿ ಈ ಹಿಂದಕ್ಕೆ ಯಾಕೆ ತಗೋಬೇಕು ಅಂತ ಅಲ್ಲಿ ಪ್ರಾರಂಭಕ್ಕೆ ಮೂರನೇ ಸೂತ್ರದ ತಗೊಂಡಿದ್ದಾರೆ ರಾಯ ಈ ಮಾತನ್ನು ತಗೊಂಡಿದ್ದಾರೆ. ಅಥಾಥೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮನು ಜಿಜ್ಞಾಸ ಮಾಡುವುದು. ಲಕ್ಷಣ ಏನು ಅಂದ್ರೆ ಜನ್ಮಾದ್ಯ ಸೇತ, ಜನ್ಮಾದ್ಯ ಸೇತ ಸುಳ್ಳು, ನೀನು ಹೇಳೋದೆ ಸುಳ್ಳು. ಯಾಕೆ? ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡ್ತಾ ಇದ್ದಾನೆ, ವಿಷ್ಣು ಸ್ಥಿತಿ ಮಾಡ್ತಾ ಇದ್ದಾನೆ ಅಂತೀರಿ. ಯಾರಿಗೆ ತಂದ್ಕೊಡ್ತಾನೆ ಹೇಳಿ? ಸ್ಥಿತಿ ಮಾಡ್ತಾ ಇದ್ದಾನೆ ಅಂತ ವೇದ ಹೇಳ್ತಾರೆ ಅಂತ ನಾವು ಒಬ್ಬೇ ಕಟ್ಟಿ ಹೋಗ್ತೀವಿ. ನಾವು ಇಷ್ಟರಿದ್ದೀವಿ ಒಬ್ಬರಿಗನ್ನ ದೇವರು ಏನಾದರೂ ಉಪಕಾರ ಮಾಡಲ್ಲ, ಸ್ಥಿತಿಕರ್ತ ಅಂತ ಹೇಳ್ತಾರೆ. ಅಂದ್ರೆ ಇದು ನಮ್ಗೆ ಅಪ್ಲೈ ಆಗಲ್ಲ. ಇನ್ನು ಸಂಹಾರಕರ್ತ ರುದ್ರ ಅಂತ ಹೇಳ್ತಾರೆ ವೇದ ಅಂದಾಗ ಇವು ಯಾವ ಅಲ್ಲ ಅಂತ ಪೂರ್ವ ಪಕ್ಷ ಹಾಕೊಂಡು ಆಗ ಶಾಸ್ತ್ರಯೋಗಿತ್ವ ಅಂತಂದು ಮುಂದೆ ಇದಕ್ಕೆ ಶಾಸ್ತ್ರಗಳು ಹೇಳ್ತಾ ಇದ್ದಾವೆ ಅಂತ ಮುಂದೆ ಎಲ್ಲ ಅದೇ ರೀತಿ. ಆದ್ರೆ ರಾಯರು ಮಾತ್ರ ಒಂದು ಪದ ಮರಳು ಹಾಕ್ಬಿಟ್ರು, ಅಂತರ್ಭಾವ ರೂಪ ಅಂತ ಹೇಳ್ತಾರೆ. ಅಂತರ್ಭಾವ ರೂಪ ಅಂತ ಹೇಳಿ ಮತ್ತೆ ಮುಂದೆ ಅದೇ ಪ್ರಕಾರ, ಯಾಕೆ ದೊಡ್ಡವರು ಹಾಕಿ ಸಂಪ್ರದಾಯ ಬಿಡಬಾರ್ದು ಬಿಡಬಾರ್ದು ಅಂತರ್ಭಾವ ರೂಪ ಅಂತ ಹೇಳ್ಬಿಟ್ಟು ಮುಂದೆ ಯಥಾ ಪ್ರಕಾರ ಹೇಳ್ತಾರೆ. ಅಂದಾಗ ಮುಂದಿದ್ದು ಪೂರ್ವಾಪನ ಪೂರ್ವಾಪರೀಕಾರ ಮತಾಪನ ಅಂತ ಹೇಳಿದಾಗೆ ತಗೊಂಡಿದ್ದಾರೆ. ಅಂದಾಗ ಹರಿಂದ್ರಿಯನ್ನು ಎಲ್ಲರನ್ನ ಅಂತರ್ಯಾಮಿ ಆಗಿರ್ತಕ್ಕಂಥ ಪರಮಾತ್ಮ. ಕಥೆ ಅಂದ್ರೆ ನಮ್ಮ ಇಂದ್ರಿಯಗಳಲ್ಲಿ ನಮಗೆ ಬೇಕಾದವರಲ್ಲಿದ್ದು ಎಲ್ಲ ಕಡೆ ತಾನೊಬ್ಬರೇನೆ ಪಾತ್ರ ಮಾಡಿ ನಮಗೆ ಸುಖ ಪಡುತ್ತಾ ಇದ್ದಾನೆ. ಈ ರೀತಿ ಗುಣಗಳನ್ನು ಕೊಂಡಾಡುವುದೇ ಕಥೆ. ಅದನ್ನ ಕೊಂಡಾಡ್ತಕ್ಕಂಥದ್ದು ಅದನ್ನು ಹೇಗೆ ಕೊಂಡಾಡಬೇಕು ಅಂತ ತಿಳಿಸ್ತಕ್ಕಂಥದ್ದೇ ಹರಿಕಥಾಮೃತಸಾರದ ಮೂಲ ಉದ್ದೇಶ. ಈ ಕಥೆ ಅಂತಂದ್ರೆ ಇಷ್ಟೆಲ್ಲ ನಾವು ತಿಳ್ಕೊಂಬೋದಾಗಲ್ಲಪ್ಪ. ನೀವು ಹೇಳಿದಾಗ ಏನು ಎಲ್ಲಾ ತಿಳ್ಕೊಬೇಕು ಅಂತೀರಿ, ಕಣ್ಣು ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳು ಹೆಂಡತಿ ಮಕ್ಕಳು ಎಲ್ಲಾರನ್ನು ತಿಳ್ಕೊಂತೀರಿ, ನಮಗೆ ಆಗಲ್ಲಪ್ಪ. ನಾವೇನ್ ಮಾಡಬೇಕಾಗಲ್ಲ ಅಂದ್ರೆ ಹಾಗಲ್ಲ, ಮೂರೇ ಸಾಕು ಅಂತ ಹೇಳ್ತು ಉಪನಿಷ. ಬ್ರಹ್ಮಸೂತ್ರ ಎಂಟು ಗುಣಗಳಿಂದ ಕೊಂದಾದು ಅಂತ ಹೇಳ್ತು ಬ್ರಹ್ಮಸೂತ್ರ. ಅದಾತೋ ಬ್ರಹ್ಮ ವಿಜ್ಞಾಸ ಜನ್ಮಾದ್ಯ ಸೇತ, ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿಗಳು ಎಂಟು ಆತ್ಮ ಭಗವಂತನಿಂದ ಆಗ್ತಾ ಇದ್ದಾವೆ. ನಮ್ಗೆ ಎಂಟು ಮಾಡ್ಲಿಕ್ಕಾಗಲ್ಲ, ಉಪಾಸನೆಗೂ ಬರಲಿ. ಮತ್ತೆ ಏನ್ ಮಾಡಕ್ಕಾಗಾರೆ ಅಂದ್ರೆ ನಮ್ಗೆ ಉಪನಿಷತ್ತು ಇನ್ನೂ ಸುಲಭವಾಗುತ್ತೆ. ಶ್ವೇತಾಸ್ತ್ರದಲ್ಲಿ ಉಪನಿಷತ್ತು ಹೇಳ್ತಾ ನಮಗೆ ಏತಜ್ಞೇಯಂ ನಿತ್ಯಮೇವ ಆತ್ಮ ಸಂಸ್ಥಂ ನಾ ಅತ ಪರಂ ವೇದಿತವ್ಯಂ ಕಿಂಚಿತ್ ಅಂತ ಹೇಳ್ತಾ ಇದೆ ಉಪನಿಷತ್ತು. ಭೋಕ್ತ ಭೋಗ್ಯ ಪ್ರೇರಿತಾರಂಚಮತ್ವ ಸರ್ವಂ ಪ್ರೋಕ್ತಂ ತ್ರಿವಿಧ ಬ್ರಹ್ಮವೇತ ಅಂತ ಹೇಳುವುದು ಉಪನಿಷತ್ತು. ಸಾಕು, ಇಷ್ಟು ತಿಳ್ಕೊಂಬಿಟ್ಟೆ ಸಾಕು. ಇದಕ್ಕಿಂತ ನೀ ಬೇರೆ ತಿಳು, ಇದೇ ಬ್ರಹ್ಮನ ಜಿಜ್ಞಾಸ ಅಂದ್ಬಿಟ್ಟು. ಬ್ರಹ್ಮ ಜಿಜ್ಞಾಸ ನಿಮ್ ಬೇರೆ ಅಲ್ಲೇ ಇಲ್ಲ. ಏನು ಇಷ್ಟು ತಿಳ್ಕೊಂಬಿಟ್ಟೆ ಸಾಕು? ಯಾಕೆ? ನಿತ್ಯಮೇ ಆತ್ಮ ಸಂಸ್ಥ, ನೀ ಎಲ್ಲೆಲ್ಲೋ ಇರೋ ಹುಡುಕೊಂಡು ಹೋಗೋಳು ನಮ್ಮ ಒಳಗೆ ಇದ್ದಾನೆ ಅವನು ತಿಳ್ಕೊಬರ್ಲು. ನಾವು ನಮ್ಮ ಒಳಗೆ ಇರೋದು ಬಿಡ್ತೀವಿ, ಎಲ್ಲೆಲ್ಲೋ ತಿಳ್ಕೊಳ್ಳಿಕ್ ಹೋಗ್ತಾ ಇದ್ವಿ ನಾವು. ಈಗ ಆ ಸಣ್ಣ ಕೂಸರೆ ಮಗುನ ಯಾರನ್ನು ಗುರ್ತಿಸ್ತದೆ? ತನ್ನ ತಾಯಿಯನ್ನು ಗುರ್ತಿಸ್ತದೆ. ಉತ್ಸಬೇಕಾರೆ ನನ್ನ ತಾಯಿ ಸ್ತನಪಾನ ಮಾಡಿಸ್ತಾಳೆ, ನನ್ನ ಮುಂದಿಸ್ತಾ ಇದ್ದಾಳೆ, ಗರ್ಭದಲ್ಲಿ ದ್ರಕ್ಷ ಮಾಡಿದ್ದಾಳೆ. ಈ ಯಾವ ಜ್ಞಾನವಿಲ್ಲ ಕೂಸಿ. ಮತ್ತೆ ಯಾಕೆ ಗುರ್ತಿಸ್ತಿದೆ? ನೋಡ್ತಿನಕ್ಕೆ ನೋಡ್ತಾರೆ, ಸದಾ ಪಕ್ಕದಾಗೆ ಇರ್ತದೆ. ಒಂದು ಕ್ಷಣ ಕೂಸಿನ ಬಿಟ್ಟು ತಾಯಿರಲ್ಲ, ತಾಯಿಯನ್ನು ಬಿಟ್ಟು ಕೂಸಿರಲ್ಲ. ಈ ರೀತಿಯ ಸದಾ ತಾಯಿಯ ಪಕ್ಕದಲ್ಲೇ ಇರ್ತದ. ಆದ್ರಿಂದ ತಾಯಿಯ ಮುಖವನ್ನು ನೋಡಿ 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 ಆಮೇಲೆ ತಾಯಿಯನ್ನು ಮೊದಲು ಗುರುತಿಸ್ತಾರೆ, ಆಮೇಲೆ ತಂದೆಯನ್ನು ಗುರುತಿಸ್ತೀನಿ. ಆದ್ರಿಂದ ಇವರಿಂದ ಉಪಕಾರವಾಗ್ತೇ ಎನ್ನುವ ಜ್ಞಾನವಿಲ್ಲ. ತಾಯಿ ಸ್ತನಪಾನ ಮಾಡಿಸ್ತಾ ಇದ್ದಾಳೆ, ತಂದೆಯನ್ನು ಮಾಡ್ತಾ, ಆ ಯಾವ ಜ್ಞಾನವಿಲ್ಲ, ಹತ್ತಿರ ಇದ್ದಾರೆ ಎನ್ನುವುದರಿಂದಲೇ. ಆಮೇಲೆ ಬೆಳೀತಾ 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 ಆಗ ತಾಯಿ ನನ್ನ ಹಸಿವಾದಾಗ ಸ್ತನಪಾನ ಮಾಡಿಸ್ತಾರೆ, ತಂದೆ ನನಗೆ ಬೇಕಾದನ್ನು ಕೊಟ್ಟು ನನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗುತ್ತೆ. ಆಮೇಲೆ ಅವರು ಪ್ರಯೋಜನ ಜ್ಞಾನ, ಮೊದಲು ಹತ್ತಿರಿದ್ದಾರೆ ಎಂಬುದರಿಂದ, ಆಮೇಲೆ ಅವರಿಂದ ಏನು ಉಪಕಾರವೂ ಆಗ್ತಾ ಇದೆ ಅಂತ ಅರ್ಥವಾಗ್ತಾ ಆಗ್ತಾ 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 ಅವ್ರ ಸ್ನೇಹ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ ನಮ್ಮನ್ನೇನಾಗಿದೆ, ನಾವು ಮೊದಲು ನಿತ್ಯಮೇವಾತ್ಮ ಸಂತೋ, ಇವರೆಲ್ಲ ಯಾವುದೋ ಜನ್ಮದವರು, ಎಲ್ಲೆಲ್ಲೋ ಇರ್ತಕ್ಕಂಥವ್ರು. ಈ ಜನ್ಮದಲ್ಲಿ ಯಾರು, ಮುಂದಿನ ಜನ್ಮದಲ್ಲಿ ಯಾರು, ಅದು ಹಿಂದಿನ ಜನ್ಮದಲ್ಲಿ ಯಾರು, ಒಬ್ಬರಿಗೊಬ್ಬರಿಗೆ ತಾಳಿಲ್ಲ ತಂತಿದೆ ಅಂದಾಗ ನಾವು ನಮ್ಮ ಜೊತೆಗೆ ಸರ್ವದಾ ಜೊತೆಗಿದ್ದವನಾರು ಅನಾದ್ಯನಂತ ಕಾಲದಿಂದ ಅಸೃಜ್ಯಾವಸ್ಥೆಯಲ್ಲಿ, ಸೃಜ್ಯಾವಸ್ಥೆಯಲ್ಲಿ, ಮುಕ್ತಾವಸ್ಥೆಯಲ್ಲಿ, ಎಲ್ಲಾ ಕಾಲದಲ್ಲಿದ್ದು ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂತಹ ಪ್ರಭು ನಮ್ಮನ್ನು ಬಿಟ್ಟು ಒಂದು ಕ್ಷಣ ಇನ್ನು ತಾಯಿಯನ್ನ ತಾನು ಸ್ನಾನ ಮಾಡಬೇಕಾದ್ರೆ ಕೂಸಿನ ಬಿಟ್ಟು ಹೋಗ್ತಾರೆ, ತಾನು ಇನ್ನು ಉಳುಕಿ ಕೆಲಸಗಳು ಹೋಗುವ ಕೂಸಿನ ಬಿಟ್ಟು ಹೋಗ್ತಾರೆ, ನಮ್ಮ ಭಗವಂತ ಬಿಡ್ತಾನೆ, ಒಂದು ಕ್ಷಣ ಬಿಟ್ಟಿಲ್ಲ ನಮ್ಮನ್ನು. ಅಂದಾಗ ಸದಾ ನಮ್ಮ ಜೊತೆಗಿರುವ ಭಗವಂತ ತಿಳ್ಕೊಂಡಿಲ್ಲ, ನಾವು ಏನೇನು ತಿಳ್ಕೊಳ್ಳಿಕ್ ಹೋಗ್ತಾರೆ ಯಾಕೆ ನಮಗ್ ಗೊತ್ತಿಲ್ಲ, ಯಾರನ್ನು ಗುರುತಿಸಬೇಕು ಎಂಬುದೇ ನಮಗ್ ಗೊತ್ತಿಲ್ಲ. ಆಯ್ತು, ಈ ರೀತಿ ಇರ್ತಕ್ಕಂಥ, ಹೌದು ಅವ್ರ ರೂಪ ಗೊತ್ತಿಲ್ಲ, ಯಾಕೆ ಗುರುತಿಸ್ಬೇಕು ನಾವು, ಎಂಟು ಗುಣ ಹೇಳ್ಬಿಟ್ರೆ ಅಲ್ಲಿ ಬ್ರಹ್ಮಸೂತ್ರದೊಳಗೆ ಎಂಟು ಮಾಡ್ಲಿಕ್ಕೆ ನಮಗ ಆಗ್ತಿದೆ ಅಂತ ನಾವು ಅಲ್ಪ ಬುದ್ಧಿ ನಮ್ಮದೆಲ್ಲ ಬಂದಾಗ ಮೂರೇ ಸಾಕು ಅಂತ ಹೇಳ್ತು ಉಪನಿಷತ್. ಭೋಕ್ತ ಭೋಗ್ಯ ಪ್ರೇರಿತಾರು ಅಂತ ಬಂತು, ಸರ್ವಂ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮ ಮುಗ್ಧೋ. ಇದರೊಳಗೆ ಈ ಜ್ಞಾನ ಮನಸ್ಸಿಗೆ ನಾಚು ಬಿಡ್ತು ಅಂದ್ರೆ ಮೊದಲು ಮನುಷ್ಯನ ಪರಿಣಾಮ ಏನು, ಈ ಸಪ್ಪೈ ಇನ್ನು ಉಳುಕಿ ಯಾವ ಹಾಗೆ ನಿಂತ್ಕೊಂಡು ಹೋಗಿದೆ ಮೊದಲು ಈ ಸಪ್ಪೈ ಯಾಕೆ ಭೋಕ್ತ ನನ್ನಲ್ಲಿದ್ದು ಅನುಭವಿಸುವನು ನಾನಲ್ಲ, ಅವರೇನು ಅರಿಯದಿದ್ದರು ಎಮ್ಮಳಿದ್ದು ಅನವರತ ವಿಷಯಗಳೆಂಬ ಜ್ಞಾನೋತ್ತರದಿ ತನಗರ್ಪಿಸಲು ಚಿತ್ಸುಕವಿತ್ತು ಸಂತೈಮ ಸರಿತು ಕಾಲ ಪ್ರವಾಹಗಳು ಕಂಡರಿಯು ಸರಿ ಕಾಣದಿರೆ ಪರಿಯುವವು ಮರಳಿ ಮಜ್ಜನ ಪಾನಗೈದ ಪರಿಂದ ಸುಖವಹುತ್ತೆ. ಆದ್ದರಿಂದ ಈ ರೀತಿ ಇರ್ತಕ್ಕಂಥದ್ದೇನದೆ ನನಗೆ ನನ್ನಲ್ಲಿದ್ದು ನನ್ನ ಇಂದ್ರಿಯಗಳಲ್ಲಿದ್ದು ಅವನೇ ತಗೋತಾ ಇದ್ದಾನೆ. ಹ್ಯಾಗೂ ತಗೋತಾ ಇದ್ದಾನೆ, ಕೈ ಮೀರಿ ಹೋದದ್ದು ಕೃಷ್ಣಾರ್ಪಣ. ದೇವನ ಪ್ರೀತಿ ಬರ್ತಲಿಕ್ಕೆ ಬಿಂಬನನ್ನು ಪ್ರೀತಿ ಬರೆಸುವುದಕ್ಕೆ ಆ ವಸ್ತು ಇಲ್ಲ, ಈ ವಸ್ತು ಇಲ್ಲ, ಅದಿಲ್ಲ, ಏನಿಲ್ಲ. ಅದನ್ನೇ ದಾಸರಾಜ ಹೇಳಿದ ದೇವ ನಾಮದಲ್ಲಿ ಎರಬಿಂಬ ಮೂರ್ತಿಯ ಪೂಜಿಸುವೆ ನಾನು ಅಂತಕ್ಕಂಥ ದೇವನಾಮದಲ್ಲಿ ಅನ್ಯ ದೇವತೆ ಯಾಕೆ, ಅನ್ಯ ಪ್ರತಿಮೆಯು ಯಾಕೆ, ಅನ್ಯವಾದ ಮಂತ್ರ ತಂತ್ರವೇಕೆ, ಎನ್ನಲ್ಲಿ ನನ್ನ ಒಳಗೆ ಭರಿತ ಸಾಧನಗಳು ತುಂಬಿರಲು ಚೆನ್ನಾಗಿ ಶ್ರೀಕೃಷ್ಣ ಮೂರ್ತಿಯನ್ನು ಪೂಜಿಸುವೆ, ಎರಬಿಂಬ ಮೂರ್ತಿಯ ಪೂಜಿಸುವೆ ಅಂತ ದಾಸರಾಯ ಮಾತು, ಅಂದ ಸಾಕ್ಷಾತ್ ದಾಸರಾಯ ಮಾತು ಅಂಬಾಗ ಈ ರೀತಿ ಅಂದ್ರೆ ನಮ್ಮ ಬಿಂಬನನ್ನ ಪ್ರೀತಿ ಒಳಗೇನೆ ಬೇಕಾದ ಸಾಧನೆ ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ, ಅದನ್ನು ವಿಸ್ತಾರ ಹಿಡಿದ ಹರಿಗೆ ನಾವು ಸ್ಥಾನ ಮುಂದೆ ಒಳಗೆ ದೇಹದಲ್ಲಿ ಆಗ್ತಕ್ಕಂತ ಅಂತ ಪ್ರಾಣದಿಂದ ಆಗ್ತಕ್ಕಂತಹ ಕಾರ್ಯವು ತತ್ವಾಭಿಮಾನಿ ದೇವತೆಯಿಂದ ಆಗ್ತಕ್ಕಂತಹ ಕಾರ್ಯವು ಯಾರಿಗೋಸ್ಕರವಾಗಿ, ನಮಗೋಸ್ಕರವಾಗಿ ಅಲ್ಲೇ ಅಲ್ಲ, ಅಂತರ್ಯಾಮಿ ಪರಮಾತ್ಮನ ಸೇವಾ ಅಂತ ಅವ್ರು ಮಾಡ್ತಾ ಇದ್ದಾರೆ, ಅವ್ರು ಮಾಡಿ ನಾವು ಅನುಭವಿಸ್ತಾ ಇದ್ದೀವಿ, ಇದೆಲ್ಲ ನಂದು 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 ಕೇಳ್ಕೊತಾ ಇದ್ದೀವಿ. ಆದ್ರಿಂದ ಈ ರೀತಿ ಇರ್ತಕ್ಕಂತಹ ಬೇನದೆ ಅದು ಭೋಗ್ತ. ಇದು ಭೋಗ್ಯ, ಭೋಗ್ಯ ಅಂದ್ರೆ ಸುಖ ಕೊಡ್ತಕ್ಕಂತಹ ವಸ್ತುಗಳಲ್ಲಿದ್ದು, ಸುಖ ಕೊಡ್ತಕ್ಕಂತಹ ವ್ಯಕ್ತಿಗಳಲ್ಲಿದ್ದು ಕೊಡ್ತಕ್ಕಂಥವನು ಆ ಅನ್ನ ಅನ್ನಾನ ಸಾಮೂಹ್ಯದ ಮಾತಿದೆ, ಬೇರೆ ಅಲ್ಲೇ ಅಲ್ಲ. ಅನ್ನ ರೂಪನಾಗಿದ್ದು ತೃಪ್ತಿ ಕೊಡ್ತಾ ಇದ್ದಾನೆ, ಅನ್ನಾದ ರೂಪದಿಂದ ಇದ್ದು ನಮ್ಮನ್ನು ತಾನೇ ಅನುಭವಿಸ್ತಾ ಇದ್ದಾನೆ ಅಂದಾಗ ಅನುಭವಿಸುವವನು ನಾನಲ್ಲ ಅವನು. ಇನ್ನ ನಾನು ಸುಖ ಕೊಡುವುದಕ್ಕೆ ಕಾರಣರಾಗಿರ್ತಕ್ಕಂಥವ್ರು ಈ ವ್ಯಕ್ತಿಗಳು ಯಾರೂ ಅಲ್ಲ, ಈ ಜಡವಾದ ವಸ್ತುಗಳೆಲ್ಲ ನಿನ್ನ ಪ್ರೇರಣೆಯಿಂದ ಇವರೆಲ್ಲರೂ ನನ್ನ ಹೆಸರಿದ್ದಾರೆ, ಅಲ್ಲಿ ಒಳಗಿದ್ದು ನೀನೇ ಕೊಡ್ತಾ ಇದ್ದೀ ಸ್ವಾಮಿ. ನೋಡಿ ಎಷ್ಟು ಪರಮಾತ್ಮನ ಪ್ರೀತಿ ಬಳಸುವುದಕ್ಕೆ ಅದಕ್ಕೆ ವಿಜಯದಾಸರು ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯ ತಮ್ಮ ಲೋಕದವರು ಎಂದರು. ನಮಗೇನಾಗಿದೆ ಅಂದ್ರೆ ಕಷ್ಟಪಡಬೇಕು ಕಷ್ಟಪಡಬೇಕು ಅಂತ ಹೇಳಿ 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 ಸುಲಭವಾದ ನಮಗೆ ಅರ್ಥವಾಗದಾಗಿ ಆಗುತ್ತೆ. ಯಾಕೆ ಆ ಟ್ರ್ಯಾಕ್ ನಾವು ಕರ್ಕೊಂಡು ಹೋಗ್ಬಿಟ್ಟಿದ್ವಿ, ಸುಲಭ ಹೋಗುತ್ತಂದ್ರೆ ಸುಲಭ ಅಲ್ಲೇ ಅಲ್ಲ ದೇವರು, ಅಯ್ಯೋ 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 ವೇದ ಎಷ್ಟು ಹೇಳ್ತಾರೆ ಅದೆಷ್ಟು ಹೇಳ್ತಾರೆ ಹೀಗೆ ಭೋಗ್ಯ ಪ್ರೇರಿತಾರಂಚ ಮತ್ವ. ಇದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಪ್ರೇರಿತಾರಂಚ ನಮ್ಮನೆಯಲ್ಲಿ ಸುಖ ಸಾಧನ ವಸ್ತುಗಳಿದ್ದಾರೆ, ಅನುಭವಿಸ್ಬೇಕಾದ್ರೆ ಅವನ ಪ್ರೇರಣೆ ಆಗ ಪ್ರೇರಣೆ ಆಗಲು ನಾವು ಅನುಭವಿಸುವುದಿಲ್ಲ ಅಂತ ಎಲ್ಲ ನೋಡ್ತೇನೆ. ಇದು ಪ್ರಾಕ್ಟಿಕಲಿ ವಿರೋಧ ಅಲ್ಲೇ ಅಂದ್ರೆ ಅಲ್ಲ, ಯಾಕೆ ವಿರೋಧ ಅಲ್ಲ, ನಮ್ಮನೆಗಿದ್ಮೇಲೆ ನಮ್ಮ ವಸ್ತು ಅಲ್ಲೇನು ಅಂದ್ರೆ ಆದ್ರೆ ಎರಡು ಮೂರು ರೀತಿಯಿಂದ ಅನುಭವಿಸ್ಬೇಕು ಎಂಬ ಬುದ್ಧಿ ಕೊಡಲ್ಲ ದೇವರು. ಇಲ್ಲ ಖರ್ಚಾಗ್ತದೆ ಅಂತಕ್ಕಂಥ ಲೋಭದಿಂದ ಅಥವಾ ರೋಗಾದ್ಯುಪದ್ರವಗಳ ಭಯದಿಂದ ಈ ರೀತಿ ಇರ್ತಕ್ಕಂಥದ್ದು ಮನೆಯೊಳಗೆ ಅದಕ್ಕೆ ಗಾದೆ ನೀವು ಪಡುತ್ತುಣ್ತೀವೋ ದುಡಿದು ತುಣ್ತೀವಿ ಅಂತ ನಾವು ದುಡಿದ್ದೆಲ್ಲ ಉಂಬೋದೇನ ನಾವು ಜನ್ಮಾಂತರದಲ್ಲಿ ಪಡ್ಕೊಂಡ್ಬಿಟ್ಟಿದ್ದೆ ನಾವು ತಿಂತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಅದನ್ನ ಈ ರೀತಿ ಇರ್ತಕ್ಕಂಥದ್ದು ಪ್ರೇರಣೆ ಇನ್ನೊಬ್ಬರಿಂದ ನಮಗೆ ಸುಖವಾಯಿತು ಅಲ್ಲಿ ಸ್ವಾಮಿ ನಿನ್ನ ಪ್ರೇರಣೆಯಿಂದ ಇವರೆಲ್ಲರೂ ನಂಚಿತರಾಗಿದ್ದಾರೆ ನನಗೆ ಪ್ರೇರಣೆ ಮಾಡುವವನು ನೀನೇ ಅವರಿಗೆ ಪ್ರೇರಣೆ ಮಾಡುವವನು ನೀನೇ ಅಂದಾಗ ಎಲ್ಲರಿಗೂ ಮಾಡ್ತಕ್ಕಂಥ ನೀನೇ ಸ್ವಾಮಿ ನೀನು ಏನು ಮಾಡ್ತು ನನಗೆ ಒಳ್ಳೇದಕ್ಕೆ ದಂಡ ಭಗವಚ್ಚೀರ್ಣ ಈ ಜ್ಞಾನ ಮನಸ್ಸಿಗೆ ಬಂದಾಗ ಮಧುವನ ಪರಿಣಾಮ ಏನು ತಿಳಿಸಪ್ಪಯ್ಯ ಅದಕ್ಕೋಸ್ಕರವಾಗಿ ಈ ರೀತಿ ಇಷ್ಟೆಲ್ಲ ತಿಳಿದುಕೊಂಡು ಕಥೆ ಅಂದ್ರೆ ಇದು ಕಥೆಯನ್ನು ಮುಂದೆ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ ಹರಿಕರಾಮ ಸ್ಥಾನದಲ್ಲಿ ಎತ್ತು ರೂಪದಿಂದ ಭಗವಂತ ನಮ್ಮ ಒಳಗಿದ್ದು ಉಪಕಾರ ಮಾಡ್ತಾ ಇದ್ದೇನೆ ಹೊರಗೆ ಎಲ್ಲರಿದ್ದೂ ಎತ್ತು ರೂಪದಿಂದ ಉಪಕಾರ ಮಾಡ್ತಾ ಇದ್ದೇನೆ ಇಷ್ಟು ಉಪಕಾರ ಮಾಡುವುದು ಒಂದು ಚಾನ್ಸ್ ಕೂಡ ಹೇಳ್ತಾ ಇಲ್ಲ ದೇವರೇನು ಮಾಡಿದ್ದಾನೆ ಅಂತ ಹೇಳ್ತೇನೆ ಅದನ್ನು ತಿಳಿಸುವುದೇ ಕಥೆ ಶ್ರೀರಂಗನಾಥರು ನಿನ್ನ ಕಥೆ ನಿನ್ನ ಅಮೃತದ ಸಾರ ಅಂತ ಏನು ಅಮೃತದ ಸಾರ ಅಂತ ಯಾಕೆ ಹೇಳು ಅಮೃತವೇ ನಿಂದ ಸಾಕಾಗಿತ್ತಲ್ಲ ಅಂದ್ರೆ ಅಮೃತ ಅಂದ್ರೆ ಯಾವುದು ಭಾಗವತ ಅಮೃತ ಭಾಗವತ ಅಮೃತ ಅಂತಲೇ ಹೆಸರು ಯಾಕೆ ಅದು ಮೋಕ್ಷ ಗ್ರಂಥ ಅಂತಾರೆ ಭಾಗವತ ಅಂತಕ್ಕಂಥದ್ದು ಕೇಳುವ ರೀತಿಯಲ್ಲಿ ಹೇಳಿದಾಗ ಕೇಳುವ ರೀತಿಯಲ್ಲಿ ಕೇಳಿದಾಗ ಅದೇ ಜನ್ಮದಲ್ಲಿ ಅಪರೋಕ್ಷ ಜ್ಞಾನವಾದ್ದರಿಂದ ಸುಖ ಆಗ್ತಾರೆ ಸದ್ಯೋಗುತ್ಯ ಅವರುತ್ಯತೆ ಅತ್ರಿಭುಜಿ ಬಿಹಿ ಶುಶ್ರೂಷ ವಿಸ್ತಕ್ಷಣ ಅಂತಂದ ಅಂದಾಗ ಅಂತ ಭಾಗವತರು ಅಂತ ಭಾಗವತ ಅಮೃತ ಗ್ರಂಥ ಇದು ಸಾರ ಭಾಗವತದ ಸಾರ ಅಂದ್ರೆ ಭಾಗವತ 18,000 ಶ್ಲೋಕದ ನಮ್ಮ ಕೈಯ ಸಿಕ್ಕದೀಗ ಯಾಕೆ ಅದರ ರಹಸ್ಯ ಬೈರಿ ಬರ ಹಾಗೆ ಬೈರಿ ಬರ ಹಾಗೆ ಇಲ್ಲ ಯಾಕೆ ಅಂದ್ರೆ ಅವಕಾಶವಿಲ್ಲ 18,000 ಶ್ಲೋಕ ಎಲ್ಲಿ ಹೇಳಲಿಕ್ಕಾಗ್ತದೆ ಹೇಳಲಿಕ್ಕಾಗಲ್ಲ ಇನ್ನು ಹೇಳುವಾಗ ಅದು ಕೆಲವು ದಿವಸ ಇದ್ರೆ ಆಗ ನಮಗೆ ಜನರಂಜನೀಯ ಮುಖ್ಯ ಅಲ್ಲಿ ಭಾಗವತ ಪ್ರಮೇಯ ಏನದ ಅದ್ರ ಕಡೆಗೆ ಗಮನ ಇಲ್ಲ ಅದಕ್ಕೆ ಜಗನ್ನಾಥ ದಾಸ ಒಂದು ತಾಯಿ ಭಾಗವತದ ಪಾಂಡಿತ್ಯ ಜ್ಞಾನ ನನಗೆ ಬೇಕಿಲ್ಲ ಅಂತ ಹರಿಕೆ ಸಾಮರ್ಸ್ತಾರೆ ಕೃತಿರಮಣ ಪ್ರದ್ಯುಮ್ನಂದರೆ ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನು ಸ್ತುತಿ ಮಾರುತನ ನಿಜ ಪತ್ನಿ ಸತತ ಹರಿಯಲ್ಲಿ ಗುರುಗಳಲ್ಲಿ ಸದೃತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರಿಪುಗಳನ್ನ ಜಗನ್ನಾಥ ದಾಸ ಆದ್ದರಿಂದ ಅಂತಹ ರಹಸ್ಯ ತತ್ವ ಅದು ಬೈಲಿ ಬರ್ತಾನೇ ಇಲ್ಲ ಬರ್ಲಿಕ್ಕೆ ಅವಕಾಶವಾಗ್ತಾ ಇಲ್ಲ ಭಾಗವತ ರಚನೆ ಮಾಡಿದ ಮೇಲೆ ವೇದವ್ಯಾಸ್ತಿಯವರು ತುಂಬಾ ಸಂತೋಷವಾಯಿತು ನನ್ನ ಕೆಲಸ ಮುಗೀತಪ್ಪ ಇನ್ನ ಸಾಧನೆ ಮಾಡ್ಕೊಂಬುದು ಬಿಡುದು ಅವ್ರಿಗೆ ಬಿಟ್ಟಿದ್ದು ಅಂತ ಭಾಗವತವೇ ಹೇಳ್ತಾರೆ ಅಂದಾಗ ಅಂತ ಭಾಗವತ ಅವಸ್ಥೆ ಏನಾಗುವುದು ಏನೇ ಇಲ್ಲ ಭಾಗವತ ಏನದೇ ಮತ್ತೆ ಗೊತ್ತಾಗದ ಆಗುತ್ತದೆ ಯಾಕೆ ಸಂಸ್ಕೃತ ಬಲ್ಲವರು ಎಲ್ಲರೂ ಇಲ್ಲ ಸಂಸ್ಕೃತ ಬಲ್ಲವರು ಹೇಳಿದಷ್ಟು ಓಪಿಯೂ ಇಲ್ಲ ಅಷ್ಟು ಅವಕಾಶವೂ ಇರಲ್ಲ ಭಾಗವತದಲ್ಲಿ ಮುಚ್ಚೋಗುತ್ತೆ ಏನದೇ ಮತ್ತೆ ಗೊತ್ತಿಲ್ಲ ಭಾಗವತೊಳಗೆ ಈಗ ಏನು ಏನೇ ಕಥೆ ಹೇಳ್ಬಿಡ್ತೀವಂತೆ ಪ್ರಥಮ ಸ್ಥಾನದಲ್ಲೂ ಇಂಥ ಕಥೆ ದ್ವಿತೀಯ ಸ್ಥಾನದಲ್ಲಿ ಇಂಥ ಕಥೆ ಅದನ್ನೇ ಹೇಳ್ಕೊಬಿಟ್ಟು ಭಾಗವತ ಪಾರಾಯಣ ಅಂತ ಮುಟ್ಟಿದ್ರು ಅಲ್ಲಿ ಭಾಗವತ ಪ್ರಮೇಯ ಏನು ಅಂತ ಅದಕ್ಕೆ ಅಂದ್ರು ಭಾಗವತದ ಅಮೃತದ ಸಾರವನ್ನೇ ನಾವು ಕೊಡ್ತಾ ಇದ್ದೀವಿ ಇಲ್ಲಿ ಏನಂದ್ರೆ ಇದನ್ನು ನೋಡಿದ ಮೇಲೆ ಇನ್ನೂ ಭಾಗವತದಲ್ಲಿ ಹೇಳದೆ ಇರ್ತಕ್ಕಂಥ ವಿಷಯ ಅದನ್ನು ನಾವು ಸಾಧನೆ ಭಾಗವತದಲ್ಲಿ ನೇರವಾಗಿ ಉಪದೇಶ ಮಾಡದೇ ಇದ್ದ ವಿಷಯಗಳನ್ನ ನೇರವಾಗಿ ಜಗನ್ನಾಥ ದಾಸ ಉದ್ದೇಶ ಮಾಡಿದೆ ಅಂದ್ರೆ ಭಾಗವತಿಗಿಂತ ಶ್ರೇಷ್ಠ ಅಂತ ಹೇಳಿ ಕೊಡ್ತೇನೆ ನಾನೇನು ಯಾಕೆ ಅಂದ್ರೆ ಒಂದು ಕಡೆ ಈ ಹರಿಕಥಾಮೃತಸಾರ ಎಂತಹದ್ದು ಅಂದ್ರೆ ಒಂದು ಕಿರಾಣಿ ಅಂಗಡಿ ಇದ್ದಾಗೆ ಇದು ಹೋಲ್ಸೇಲ್ ಅಂಗಡಿ ಅಲ್ಲ ಹೋಲ್ಸೇಲ್ ಅಂಗಡಿ ಅಂದ್ರೆ ನಾವೇನ್ ಮಾಡ್ತೀವಿ ಹೋಲ್ಸೇಲ್ ಮರಳಾಗ್ತೀವಿ ಬಂಡವಾಳ ಎಷ್ಟು ಹಾಕ್ಯಾರೆ 10 ಲಕ್ಷ ರೂಪಾಯಿ ಹಾಕ್ಯಾರೆ 1 ಕೋಟಿ ರೂಪಾಯಿ ಬಂಡವಾಳ ಹಬ್ಬ 1 ಕೋಟಿ ರೂಪಾಯಿ ಬಂಡವಾಳ ಹಾಕ್ಯಾರಂದ್ರೆ ಹಾಗೆ ಅಂಗಡಿಗೆ ಹೋಗ್ಬಿಟ್ಟಿವಿ ಹೋಲ್ ನಮ್ಗೆ ಸಿಗೋದು ಒಂದೊಂದೇ ಸಾವು ಅಕ್ಕಿ ಅಂಗಡಿಗೆ ಹೋದ್ರೆ ಅಕ್ಕಿ ಒಂದೇ ಸಿಗ್ತದೆ ಬೇಳೆ ಅಂಗಡಿಗೆ ಹೋದ್ರೆ ಬೇಳೆ ಒಂದೇ ಸಿಗ್ತದೆ ಬೆಲ್ಲದ ಅಂಗಡಿಗೆ ಹೋದ್ರೆ ಬೆಲ್ಲ ಒಂದು ನಾವು ಎಷ್ಟು ಅಂಗಡಿ ತಿರ್ಬೇಕು ಬಂಡವಾಳಕ್ಕೆ ಮೋಹಿತರಾಗಿ ನಾವೇನಾದರೂ ಅಂಗಡಿಗೆ ಹೋದ್ರೆ ನಾವು ಇಡೀ ಊರೆಲ್ಲ ಸುತ್ತಬೇಕಾಗ್ತದೆ ಆದ್ರೆ ಹರಿಕಥಾಮೃತ ಸಾರ ಬಂಡವಾಳ ಕಾಲ ಕೇವಲ 994 ಪದ್ಯ ಆದ್ರೆ ನಮಗೆ ಬೇಕಾದ ಎಲ್ಲ ಸಿಗ್ತಾರೆ ನಮ್ಮ ಸಾಧನೆಗೆ ಏನೇನು ಬೇಕೋ ನಿರ್ವಂಚನೆಯಿಂದ ತಿಳಿಸಿದ್ದಾರೆ ಜಗನ್ನಾಥ ದಾಸ ಆದ್ದರಿಂದ ಕಿರಾಣಿ ಅಂಗಡಿ ಇದ್ದಾಗೆ ಬಂಡವಾಳ ಕಡಿಮಿಂತ ತಿರಸ್ಕಾರ ಮಾಡಿದಾಗಲಿ ಇದು ಎಲ್ಲಾದು ಇದರೊಳಗೆ ಎಷ್ಟು ವಿಜ್ಞಾತೇಸಲು ಯಾವುದನ್ನು ತಿಳಿದುಕೊಳ್ಳುವುದರಿಂದ ಎಲ್ಲವನ್ನು ತಿಳ್ಕೊಂಡಂತೆ ಆಗ್ತೇನೆ ಅದನ್ನ ನಾವು ನಮ್ಮ ಗುರುಗಳ ಆಜ್ಞಾದಿಂದ ಅವರಿಂದ ಪ್ರೇರಿಸಲ್ಪಟ್ಟು ನಾನು ದಿನ ಮಾಡಿದ್ದೇನೆ ಅದಕ್ಕೋಸ್ಕರ ಅಮೃತದ ಸಾರ ಅನ್ಬಿಟ್ಟು ಅದರಿಂದ ಹರಿಕಥಾ ಅಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಪ್ರೇರಣೆ ಇನ್ನು ಗುರುಗಳ ಅನುಗ್ರಹ ಬೇಕು ಗುರುದ್ವಾರ ಪ್ರಸಾದ ಪ್ರತಿ ಗುರುಗಳ ಅನುಗ್ರಹವಿಲ್ಲದೆ ನಮಗೇನು ಆಗಲ್ಲ ಯಾಕೆ ಅದಕ್ಕೋ ಸುಪ್ರಸನ್ನರು ಅವರು ಸುಪ್ರಸನ್ನರಾಗಿ ತತ್ವಜ್ಞಾನವನ್ನು ಕೊಟ್ಟರೆ ಮಾತ್ರ ನಮಗೆ ತತ್ವಜ್ಞಾನ ಹಿಡಿಸ್ತದೆ ಅದಕ್ಕೆ ಒಂದು ಬ್ರಹ್ಮಸೂತ್ರ ಪ್ರಧಾನವೇ ದೇವಿ ತದುಪ್ತಂ ಓಂ ಅಂತಕ್ಕಂತಹ ಬ್ರಹ್ಮಸೂತ್ರ ಪ್ರೀತಿಪೂರ್ವಕ ಗುರುಪದೇಶಮೇವ ಫಲತಿ ಉಪದೇಶ ಮಾಡಿ ಏನಪ್ಪ ಸುಮ್ಮನೆ ಕಾಡಿಸ್ತಾ ಇದ್ದಾರೆ ಏನೋ ಅಂತ ನಾನು ಮಾತು ಹೇಳಿ ಕಳಿಸ್ಬೇಡಂತೆ ಅಂಬ ಬೇಸರದಿಂದ ಉಪದೇಶ ಮಾಡಿದೆ. ಆ ಉಪದೇಶ ದಾಟೋದೇ ಇಲ್ಲ ಅನ್ಬಿಟ್ಟು ಪ್ರೀತಿಯಿಂದ. ಯಾಕೆ ಇವರು ಭಗವಂತನ ತತ್ವಜ್ಞಾನವಾಗಲಿ ಇವರು ಉದ್ಧತರಾಗಲಿ ಮನುಷ್ಯದನ್ನೂ ಅಪರೂಪ, ಅದರಾಗ ಬ್ರಾಹ್ಮಣ ಜನ್ಮ ಇನ್ನೂ ಅಪರೂಪ, ಅದರಾಗೂ ವೈಷ್ಣವ ಜನ್ಮ ಇನ್ನೂ ಅಪರೂಪ. ಇಂಥದ್ದು ಬಂದು ಅನ್ಯಾಯವಾಗಿ ಹೋಗ್ತಲ್ಲ, ಸಾಧ್ಯವಾದಷ್ಟು ತಿಳ್ಕೊಂಡು ಜನ್ಮ ಉದ್ಧಾರ ಮಾಡಿಕೊಳ್ಳಿರ್ತಕ್ಕಂತಹ ಕಳಕಳಿಯಿಂದ ಉಪದೇಶ ಮಾಡಬೇಕು. ಇದೇ ಪಾಂಡಿತ್ಯ ಪ್ರದರ್ಶನಕ್ಕಲ್ಲ ಅಥವಾ ಹೊತ್ತು ಹೋಗಲಿಕ್ಕಲ್ಲ, ಕಳಕಳಿಯಿಂದ ಉಪದೇಶ ಮಾಡು. ಯಾಕೆ ಅದು ನಮ್ಮ ಸ್ವಾರ್ಥವಾದ ಎಂತ ನಮ್ಮಲ್ಲಿ ಯಾಕೆ ಅಂದ್ರೆ ನಾವು ಬರೇ ನಾವು ತಿಳ್ಕೊಂಡ್ಬಿಟ್ಟು ಹೇಳ್ತಾ ಇದ್ದೇವೆ ಸ್ವಯಂ ಸಮುತ್ತೀರ್ಯ ಸುಧಸ್ಥರ್ ವಿಭೋ ಅಂತ ಗರ್ಭಸ್ಥಿತಿಯಲ್ಲಿ ಹೇಳ್ತಾ ಇದ್ದೇವೆ. ಬ್ರಹ್ಮದೇವರು ಸಾಧನ ಮಾರ್ಗವನ್ನು ನಾವು ತಿಳಿದುಕೊಂಡು ನಾವೊಬ್ಬರೇ ಉದ್ಧಾರ ಆಗಿಬಿಟ್ರೆ ಸಾಕು, ಇನ್ನೊಬ್ಬರು ಇದು ಹೇಳಬಾರ್ದು ಅಂತಕ್ಕಂತಹ ಒಂದು ಕೆಟ್ಟ ಬುದ್ಧಿಯಿಂದ ಇನ್ನೊಬ್ಬರಿಗೆ ನಿಜವಾದ ತತ್ವಜ್ಞಾನವನ್ನು ತಿಳಿಸ್ತೇನೆ, ನಿನ್ನ ಮಧ್ಯೆ ನೀ ಸಾಧನೆ ಮಾಡಲು ನಿನ್ನ ಹಾಗೆ ಮುಂದೆ ಹೋಗಲಿಲ್ಲ ಅಂತ ನೀ ತಿಳ್ಕೊಂಡಿರ್ತಿ. ಏನೇರಿಂದಾಕ್ಷ ವಿಮುಕ್ತವಾಗಿನ ತ್ವಯಸ್ತ ಭಾವ ತವಿಶುದ್ಧ ಬುದ್ಧಿ ಅಂತ ಇದ್ದಾರೆ. ಅದು ಬ್ರಹ್ಮದೇವರು ತೋರ್ತೇನೆ ನಮ್ಮ ಮೋಕ್ಷ ಆಗಲ್ಲಿ ನಮ್ಮ ಮೋಕ್ಷ ಚಪ್ಪಿಸ್ಕೊಂಡ್ಬಿಟ್ಟಿದ್ದೀವಿ ನಾವು ಇಲ್ಲ ಅಂದ್ರೆ ಬ್ರಹ್ಮದೇವರು ಯಾಕೆ ಆಗಲ್ಲ ನಾವು ಇನ್ನೊಬ್ಬರಿಗೆ ಉಪದೇಶ ಮಾಡಿದ ಮೇಲೆ ನಮ್ಮ ಹಡು ಮುಂದೋಗೋದು ನಮ್ಮ ಸಾಧನೆ ಮುಂದುವರಿತು ನೋಡಿ. ಹಾಗೆ ನಮ್ಮ ಪಿತೃಣ ಯಾವ ತೀರ್ಬೇಕು ಒಂದು ಕೂಸಾಗ್ಬಿಟ್ಟು ಸಾಕು ನಮ್ಮ ಪಿತೃಣ ತೀರ್ಬಿಟ್ಟು. ಯಾಕೆ ಮುಂದೆ ಒಬ್ಬರು ನಮ್ಮ ವಂಶದ ಮಾಡಲಿಕ್ಕೆ ಒಬ್ಬರು ಹುಟ್ಟುಬಿಟ್ಟ ಅಲ್ಲಿ ನಮ್ಮ ಜವಾಬ್ದಾರಿ ತೀರ್ಬೋದು. ಹಾಗೆ ಪಿತೃಋಣ ತೀರ್ಬಿಟ್ರೆ ಒಂದು ಕೂಸಾಗ್ಬಿಟ್ರೆ ಪಿತೃಋಣ ಹೇಗೆ ತೀರ್ಬಿಡ್ತು ಹಾಗೆ ಋಷಿಗಳು ತೀರ್ಬೇಕಾದ್ರೆ ನಿನ್ನ ಸಾಧನದ ಹಡಗು ಮುಂದೆ ಹೋಗ್ಬೇಕಾದ್ರೆ ನೀನು ಇನ್ನೊಬ್ಬರಿಗೆ ಉಪದೇಶ ಮಾಡಲೇಬೇಕು ಅಂತಾರೆ ನಮ್ಮದೇ. ಉಪದೇಶ ಮಾಡಿದಾಗ ಮಾತ್ರ ನಿನ್ನ ಸಾಧನೆ ಮುಂದುವರಿಯುತ್ತೆ, ಇಲ್ಲೋದೆ ಇನ್ನು ನೀನು ತಿಳ್ಕೊಂಡಿ ನಾವು ಮುಂದಕ್ಕೆ ಹೋಗ್ತೀವಿ. ಸುಳ್ಳು ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಒಂದು ನದಿಗೆ ಹೋಗಿದ್ದಾರೆ ಮೂರು ಜನ ಕುಡಿದು ಬಿಟ್ಟಾರೆ ಮೈ ಮೇಲೆ ಎಚ್ಚರಿಕೆ ಇಲ್ಲ, ನಮ್ಮ ಮೈ ಮೇಲೆ ಎಚ್ಚರಿಕೆ ಇಲ್ಲ. ಯಾಕೆ ನಾವು ಪಂಡಿತರೊಬ್ಬ ಅಭಿಮಾನ ಬಂದು ಹೋಗಿಬಿಟ್ಟಿರ್ತಾರೆ ಅವರು ಕುಡಿದು ಮೈ ಮೇಲೆ ಎಚ್ಚರಿಕೆ ಇರಲ್ಲ, ನಾವು ಅಹಂಭಾವದಿಂದ ಪಂಡಿತರೊಬ್ಬ ಹೋದ್ರ ಮೇಲೆ ಮೈ ಮರೆತು ಬಿಟ್ಟಿರ್ತೀವಿ ನಾವು ಆ ಮದ್ದು ಮತ್ತಾಗಿರ್ತೀವಿ. ಹೋಗಿದ್ದಾರೆ ಅವರು